اشتهم طار ما بطار وبدل مشت النواح يوضع برمشة مباشا ما وسطام سنجيب يتخل شكتها رسوطام نح أنيام سجهست جرن الشرون الضغاطين برانان ஹரயே குரவே நமஹ வ்யாஸாய பவநாஶாய ஸ்ரீஶாய குணராஶயே ஹ்ருத்யாய சுத்த வித்யாய பத்மாய ச நமோ நமஹ லசது ஸ்ரீமத் ஆனந்த தீர்த்தே துர்ணோ ஹ்ருதம்பரே யத்வச ஸ்தந்திரிகா ஸ்வாந்த சந்தாபம் வரிஹந்தே வாணிதே கரவாண்யம் வா சரணௌ ஹரி சர்வதா மத்வாக்ய சரணிர் பூயாத் ஸ்ரீமத் ஆச்சார்ய ஹாவனா ஹராய பஜகாரிஷ்டஹராய புரவைரிணே பவாய பவதே பூயாத் சிவாய சிரசா நம உமேஷாத்யா சுராவோகம் வீடே சேதோபிமானினஹ யூயம் சர்வே ப்ரகுருத மனோமே மத்வபாவகம் ஸ்ரீமத்வஹ கல்பவ்ருஷ்டஸ்து ஜயாரியஹ காவதுக் ஸ்ப்ருதஹ சிந்தாமணிஸ்து வ்யாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மே பிருத்வீமண்டலமத்யஸ்தாஹ பூர்ணபோதமதானுகாஹ விஷ்ணவா விஷ்ணுஹ்ருதயாஹ தன்னமஸ்ஸே குருன் மம. ஈக தத்துவசங்கியான டீகா சமேத சர்வமூல கிரந்தகளன்ன மூல கிரந்தகளன்ன மாத்திர நோடிது இஷ்டு திவசங்கள காலம். அதுக்கு ஜெயதீர்த்தரு ಶ್ರೀಮದ್ ಆಚಾರ್ಯ ಸ್ವರ್ಮೂಲ ಗ್ರಂಥಗಳಲ್ಲಿ ಒಟ್ಟು 37ರಲ್ಲಿ 18ಕ್ಕೆ ಟೀಕಾ ಗ್ರಂಥ ಬರೆದಿದ್ದಾರೆ. ಅದರ ದಶ ಪ್ರಕರಣಗಳಿಗೂ ಟೀಕಾ ಬರೆದಿದ್ದಾರೆ. ಸೊ ಪ್ರಕರಣಗಳಿಂದಲೇ ಪ್ರಾರಂಭ ಮಾಡಬೇಕಾದ್ದು ಸರಿಯಾದ ಪದ್ಧತಿ. ಅದರಲ್ಲಿ ತತ್ವ ಸಂಖ್ಯಾನ, ತತ್ವ ವಿವೇಕ, ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ ಈ ಕ್ರಮದಲ್ಲಿ ಓದಿದರೆ ಸರಿಯಾಗಿ ನಮಗೆ ಆಚಾರ್ಯರ ಸಿದ್ಧಾಂತ ಅರ್ಥ ಮಾಡಿಕೊಡೋದಕ್ಕೆ ಅತ್ಯಂತ ಸ್ಪಷ್ಟವಾದಂಥ ಅವಕಾಶ ಸಿಗುತ್ತೆ. ಆ ದೃಷ್ಟಿಯಲ್ಲಿ ತತ್ವ ಸಂಖ್ಯಾನ ಟೀಕಾ ಶುರು ಮಾಡಬೇಕು. ನಿಮಗೆ ಸಮಸ್ಯೆ ಏನಂದರೆ ಪುಸ್ತಕ ಸಿಗಬೇಕಿದೆ. ಎಷ್ಟೇ ಅಂದ್ರೆ ತತ್ವ ಸಂಖ್ಯಾನ ಟೀಕಾ ಇದೆ ಈಗ ಎಷ್ಟೇ ಅಂದ್ರೆ ಇದೆ ಇಲ್ಲ, ತುಂಬ ಜನ ಹತ್ರ ಇಲ್ಲ ಅಂತ ಕಾಣುತ್ತೆ. ಎಲ್ಲಿ ಸಿಗುತ್ತಾ ತತ್ವ ಸಂಖ್ಯಾನ ಟೀಕಾ ಎಲ್ಲಿಗಿದೆಯಾ ಅಲ್ಲಿ ಕೊಡಿ. ಯಾರು ವ್ಯಾಖ್ಯಾನ ನೋಡೋಣ. ತತ್ವ ಸಂಖ್ಯಾನ ಎರಡೂ ಇದೆ. ಹಾ ಅಷ್ಟೇ, ಒಂದೆಷ್ಟು ಬೇಕಾಗುತ್ತೆ ಸುಮಾರು ಒಳ್ಳೆಯದು 100 ರೂಪಾಯಿ ಅಷ್ಟೇ. ಬಹುಶಃ 75 ರೂಪಾಯಿ ಕೊಡ್ತಾರೆ, 75 ರೂಪಾಯಿ ಕೊಡ್ತಾರೆ. ಎಷ್ಟು ಬೇಕು ಹೇಳಿಬಿಟ್ರೆ ಕೊಟ್ಟರೆ ಒಟ್ಟಿಗೆ ನೀವು ಹೆಸರು ಕೊಟ್ಬಿಟ್ರೆ ಅಷ್ಟು ತರಿಸ್ಕೊಳ್ಳಕ್ಕೆ ಬರುತ್ತೆ. ಆ ಪುಸ್ತಕ ಇಟ್ಕೊಂಡ್ರೆ ನಿಮಗೆ ಯಾರು ಮನೆಯಲ್ಲಿ ಓದಕ್ಕೆ ಬರುತ್ತೆ. ಓದೋ ಅಭ್ಯಾಸ ಮಾಡಿದ್ದಾರೆ. ಇದು ಎರಡಿದೆ, ತತ್ವ ಸಂಖ್ಯಾನ ಎರಡು ಇರೋದ್ರಿಂದ ಮುಂದೆ ಅದೇ ಆಗೋದು. ಎರಡು ಪುಸ್ತಕ ಒಂದರಲ್ಲೇ ಇರೋದ್ರಿಂದ ಭಾರಿ ಸುಲಭ, ಓದೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದ್ರ ಪುಸ್ತಕ ತಂದಿಟ್ಕೊಂಡು ಎಲ್ಲರೂ ಓದಿದರೆ ಮನೆಯಲ್ಲಿ ಓದ್ಕೊಳ್ಳೋದು, ಅವತ್ತಿಂದ ಅವತ್ತಿಗೆ ಮರಣ ಮಾಡೋದು ಮಾಡೋ ಅಭ್ಯಾಸ ಮಾಡಿದರೆ ಓದಿದ್ದೆಲ್ಲ ನೆನಪಿನಲ್ಲಿರುತ್ತೆ. ಆ ದೃಷ್ಟಿಯಿಂದ ಸರಿಯಾಗಿ ಅದನ್ನು ಯೋಚನೆ ಮಾಡಬೇಕು. ಸತ್ಯಧರ್ಮರ ವ್ಯಾಖ್ಯಾನ, ರಾಯರ ವ್ಯಾಖ್ಯಾನ ಇದೆ. ರಾಯರ ವ್ಯಾಖ್ಯಾನ, ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ, ಸತ್ಯಧರ್ಮರ ವ್ಯಾಖ್ಯಾನ ಇದೆ. ಸತ್ಯಧರ್ಮ ಬಹಳ ವಿಸ್ತಾರವಾದ ವ್ಯಾಖ್ಯಾನ. ರಾಯರ ವ್ಯಾಖ್ಯಾನ ಸಾಕು. ರಾಯರ ವ್ಯಾಖ್ಯಾನ ಓದಿಬಿಟ್ರೆ ಕಾಸ್ಟ್ ಆಗುತ್ತೆ. ಮನೆಯಲ್ಲಿ ವ್ಯಾಖ್ಯಾನ ಓದ್ತಾ ಅಭ್ಯಾಸ ಮಾಡಿದರೆ ಸಂಸ್ಕೃತ ಓದೋದು ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಓಂ ಲಕ್ಷ್ಮೀಪತೆ ಪದಾಂಭೋಜ ಯುಗಂ ನತ್ವಾ ಗುರೋರಪಿ ಕರಿಷ್ಯೇ ತತ್ವ ಸಂಖ್ಯಾನ ವ್ಯಾಖ್ಯಾನಂ ನಾತಿ ವಿಸ್ತಾರಂ. ಟೀಕಾರಾಯರು ಅದು ಪ್ರಾರಂಭ ಮಾಡಿಬಿಟ್ಟು ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸತ್ ಲಕ್ಷ್ಮೀಪತೆ ಪದಾಂಭೋಜ ಯುಗಂ ನತ್ವಾ ಲಕ್ಷ್ಮೀಪತೆ ಪದಾಂಭೋಜ ಯುಗಂ ನತ್ವಾ ಗುರೋರಪಿ ಕರಿಷ್ಯೇ ತತ್ವ ಸಂಖ್ಯಾನ ವ್ಯಾಖ್ಯಾನಂ ನಾ ಅತಿ ವಿಸ್ತಾರಂ. ಲಕ್ಷ್ಮೀಪತೆ ಪದಾಂಭೋಜ ಯುಗಂ ನತ್ವಾ, ಲಕ್ಷ್ಮೀಪತಿಯಾದ ಶ್ರೀಹರಿಯ ಪದಾಂಭೋಜ ಯುಗಂ, ಪದ ಅಂಭೋಜ ಯುಗ, ಪ ಪದ ಅಂದರೆ ಪಾದ, ಅಂಬೋಜ ಅಂದರೆ ಕಮಲ, ಯುಗ ಅಂದರೆ ಎರಡು, ಎರಡೂ ಪಾದಗಳನ್ನು, ಎಂಥ ಪಾದಗಳನ್ನು, ಕಮಲದಂಥ ಎರಡು ಪಾದಗಳನ್ನು ಸಹ ನತ್ವಾ ನಮಸ್ಕರಿಸಿ. ಮೊದಲನೇದಾಗಿ ಲಕ್ಷ್ಮೀಪತೆ ಹೇ ಪದಾಂಭೋಜ ಯುಗಂ ನತ್ವಾ, ಗುರೋರಪಿ ಪದಾಂಭೋಜ ಯುಗಂ ನತ್ವಾ, ಗುರುಗಳ ಪಾದ ಕಮಲಗಳಿಗೂ ನಮಸ್ಕರಿಸಿಬಿಟ್ಟು. ಗರಿಷ್ಠ ತತ್ಸಂಖ್ಯಾನ ವ್ಯಾಖ್ಯಾನಂ, ತತ್ವಸಂಖ್ಯಾನ ವ್ಯಾಖ್ಯಾನಂ, ತತ್ವಸಂಖ್ಯಾನ ಅಂತಕ್ಕಂಥ ಶ್ರೀಪದಾಚಾರ್ಯ ಗ್ರಂಥದ ವ್ಯಾಖ್ಯಾನವನ್ನು, ಟೀಕೆಯನ್ನು ಕರಿಷ್ಯೇ ಬರಿತಾ ಇದ್ದೇವೆ ಅಂತ ಹೇಳಿ ಟೀಕಾರಾಯರು ಮಂಗಳಾಚರಣೆ ಪ್ರಾರಂಭ ಮಾಡಿ ಶುರು ಮಾಡ್ತಾ ಇದ್ದಾರೆ. ಹೇಗೆ ಬರಿತಾ ಇದ್ದೀರಿ ಅಂದರೆ, ನಾ ಅತಿ ವಿಸ್ತಾರ, ತುಂಬ ವಿಸ್ತಾರವಾಗಿ ಬರೆಯೋದಿಲ್ಲ, ಸಂಕ್ಷಿಪ್ತವಾಗಿ ಬರಿತೀವಿ ಅಂತ ಹೇಳ್ತಾರೆ. ವಿಸ್ತಾರವಾಗಿ ಬರೆದ ಹಾಗಿರುತ್ತೆ ಅಂದರೆ ಟಿಪ್ಪಣಿಗಳು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅಂಶಗಳಿರುತ್ತೆ ಅಂತ ಹೇಳಿ. ಇದು ಮುಖ್ಯವಾಗಿ ತತ್ವಸಂಖ್ಯಾನ ಶ್ರೀಮದ್ ಆಚಾರ್ಯ ಸಿದ್ಧಾಂತದಲ್ಲಿ ತತ್ವಗಳ ವಿಭಾಗ ಹೇಳ್ತಕ್ಕಂಥ ಕೃತಿಯನ್ನು, ತತ್ವಗಳ ವಿಭಾಗವನ್ನು ಮಾಡಿ ಸ್ವತಂತ್ರ ಸ್ವತಂತ್ರ ಅಸ್ವತಂತ್ರ ಚೈರಿತ್ ಹೇಳ್ತಕ್ಕಂಥ ಗ್ರಂಥ ಅದು ಹೇಳ್ತಾ ಇದ್ದೇವೆ. ಲಕ್ಷ್ಮೀಪತೆ ಹೇ, ಇದೆಲ್ಲ ಶಾಸ್ತ್ರ ಓದಬೇಕಾದ್ರೆ ಪ್ರತಿಯೊಂದು ಕದು ಪದಕೃತ್ಯ ಅಂತ ಕರೀತಾರೆ. ನಾವು ಕಥೆ ಕಾದಂಬರಿ ಓದಬೇಕಾದ್ರೆ ಓದೋ ರೀತಿ ಬೇರೆ, ಶಾಸ್ತ್ರ ಓದಬೇಕಾದ್ರೆ ಓದೋ ರೀತಿ ಬೇರೆ. ಶಾಸ್ತ್ರ ಓದಬೇಕಾದ್ರೆ ಪ್ರತಿ ಅಕ್ಷರ ಪ್ರತಿ ಪದದಲ್ಲೂ ಏನಿರಬೇಕು, ಅದಕ್ಕೆ ಅರ್ಥ ಇರಬೇಕು, ಇಲ್ಲದವರೆ ಶಾಸ್ತ್ರ ಅಲ್ಲ. ಪ್ರತಿಯೊಂದು ವರ್ಡು ಕೂಡ ಸಾರ್ಥಕವಾಗಿರಬೇಕು. ಆದ್ದರಿಂದ ಆ ಅರ್ಥದಲ್ಲಿ ಶಾಸ್ತ್ರ ಓದಿದಾಗ ಮಾತ್ರ ಸ್ತೋತ್ರಗಳೆಲ್ಲ ಶಾಸ್ತ್ರ ಸಾಹಿತ್ಯನೇ. ಪ್ರತಿಯೊಂದು ಕೂಡ ಆ ರೀತಿ ಓದಿದಾಗ ಅದರ ಸ್ವಾರಸ್ಯ ಏನು ಅಂತ ತಿಳಿಯುತ್ತೆ, ಆ ಸಿದ್ಧಿ ಬರುತ್ತೆ, ಅದು ಬರೋದಿಲ್ಲ. ಲಕ್ಷ್ಮೀಪತೆ ಪದಾಂಭೋಜ ಯುಗಂ ನತ್ವ, ಲಕ್ಷ್ಮೀಪತಿ ಅಂದರೆ ನಾರಾಯಣ, ಬರೀ ನಾರಾಯಣ ಅಂತ ಹೇಳ್ಬೋದಾಗಿತ್ತು, ಶ್ರೀ ಹರಿಂನತ್ವ ಅಂತ ಹೇಳ್ಬೋದಾಗಿತ್ತು. ಲಕ್ಷ್ಮೀಪತಿ ಜಾತಕ ಹೇಳ್ತಾರೆ ಅಂದರೆ ಅಂಥದ್ದನ್ನೆಲ್ಲ ಟಿಪ್ಪಣಿಗೆ ಬರೀತಾರೆ ರಾಯರು ಮೊದಲಾದವರೆಲ್ಲ. ಆ ವಿಷಯನ ಹೇಳ್ತಾ ಜಾತಕ್ಕಾಗಿ ಹೇಳಬೇಕು ಅಂದರೆ, ಮುಖ್ಯವಾಗಿ ನಮಗೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮಾತು ಮನಸ್ಸು ಸರಿ ಇರಬೇಕು. ಮಾತು ಮತ್ತು ಮನಸ್ಸು ಸರಿ ಇಲ್ಲದೆ ಹೋದರೆ ಇದೊಂದು ಕೂಡ ವಿದ್ಯಾಭ್ಯಾಸ ಮಾಡೋಕ್ಕೆ ಬರೋದಿಲ್ಲ. ಮಾತು ಮನಸ್ಸುಗಳ ಮುಖ್ಯ ಅಭಿಮಾನಿ ದೇವತೆ ಯಾರು ಅಂದರೆ ಮಹಾಲಕ್ಷ್ಮಿ. ಅದಕ್ಕೆ ಸಕಲ ವಾಂಗ್ಮನಸ ದೇವತಾಯ ಶ್ರೀಯ ನಮನಸ್ಯ ಅತ್ಯಾವಶ್ಯಕತ್ವ, ಮಹಾಲಕ್ಷ್ಮಿ ನಮಸ್ಕಾರ ಮಾಡಲೇಬೇಕು. ಆದ್ದರಿಂದ ಅವ್ರ ಹೆಸರು ಹೇಳಬೇಕೀಗ ಹೋಗಲಿ, ಲಕ್ಷ್ಮೀಮ್ನತ್ವ ನಾರಾಯಣಮ್ನತ್ವ ಅಂತ ಹೇಳ್ಬೋದು ಅಂತ ಕೇಳಿದರೆ ಆ ರೀತಿ ನಮಸ್ಕಾರ ಮಾಡಬಾರ್ದು. ಮಹಾಲಕ್ಷ್ಮಿಗೆ ಪ್ರತ್ಯೇಕ ನಮಸ್ಕಾರ ಮಾಡಿದರೆ ಅವ್ರು ಒಪ್ಪೋದಿಲ್ಲ, ಅದಕ್ಕೆ ಅನುಗ್ರಹ ಮಾಡೋದಿಲ್ಲವಂತೆ ಶಾಪ ಕೊಡ್ತಾರೆ ಅಂತ ಹೇಳ್ತಾರೆ. ಉಪಾಸಿತ ಶಪೇ ದೇಶ ಅಂತಿರೋ, ಅದಕ್ಕಾಗಿ ಏನು ಮಾಡಬೇಕು, ಸ್ಮರಣೆ ಮಾಡಬೇಕು, ಪ್ರತ್ಯೇಕ ಸ್ಮರಣೆ ಮಾಡಬಾರ್ದು. ಅದಕ್ಕಾಗಿ ಲಕ್ಷ್ಮೀಪತಿ ಅಂತ ಹೇಳಿದಾಗ ಲಕ್ಷ್ಮೀ ಸ್ಮರಣೆನೂ ಆಯಿತು, ನಾರಾಯಣ ಸ್ಮರಣೆನೂ ಆಯಿತು. ಮುಖ್ಯವಾಗಿ ಯಾರ ಸ್ಮರಣೆ ಆಯಿತು, ಅದು ನಾರಾಯಣ ಸ್ಮರಣೆ, ಅನಂತರದಲ್ಲಿ ಮಹಾಲಕ್ಷ್ಮಿ ಸ್ಮರಣೆ. ಈ ಕ್ರಮ ಅರ್ಥ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಲಕ್ಷ್ಮೀಪತಿ ಇಂದಿರಾಪತಿ ಹಾಗೆಲ್ಲ ಹೇಗೆ ಹೇಳ್ತಾರೆ, ಯಾತಕ್ಕೆ ಹೇಳ್ತಾರೆ ಎಂಬುದಕ್ಕೆ ಕಾರಣ ಅಂತ ಹೇಳಿ ಲಕ್ಷ್ಮೀಪತೆ ಹೇ ಪದಾಂಭೋಜ ಯುಗಮ್ನತ್ವ. ಎರಡು ಕಾಲಿಗೆ ಯಾಕೆ ನಮಸ್ಕಾರ ಅಂತ ಮುಂದಿನ ಪ್ರಶ್ನೆ. ಒಂದು ಕಾಲಿಗೆ ಮಾಡಿದ್ರೆ ಸಾಕಲ್ಲ, ಹೌದಲ್ಲ, ಎರಡು ಕಾಲಿಗೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಪರಮಾತ್ಮನ ಎರಡೂ ಕಾಲಗಳು, ಪರಮಾತ್ಮನ ಪಾದ ನಖ ವ್ಯತ್ಯಾಸನೇ ಇಲ್ಲ, ವಿಶೇಷ ಇದೆ ಅಂತ ನೆನಪಿರ್ಬೇಕು. ವ್ಯತ್ಯಾಸ ಬೇರೆ ವಿಶೇಷ ಬೇರೆ, ವ್ಯತ್ಯಾಸ ಇಲ್ಲ ಅನ್ಬೇಕು, ವಿಶೇಷ ಇದೆ ಅನ್ಬೇಕು. ಏನು ವಿಶೇಷ ಅಂದರೆ, ಪರಮಾತ್ಮ ಎರಡು ಪಾದಗಳು ಒಂದೊಂದು ಪಾದಕ್ಕೊಂದು ಹೆಸರಿತಿ ಅಂತ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ ಮುಖ್ಯದಾನೇನ ತಜ್ಞಾನ ಸುವರಸ್ಯ ಪದದ್ವಯಂ ಅಂತ ಆಚಾರ್ಯರು ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಹೇಳುತ್ತಾರೆ. ಪರಮಾತ್ಮರ ಒಂದು ಬಲಗಾಲಿಗೆ ಸು ಅಂತ ಹೆಸರು, ಎಡಗಾಲಿಗೆ ಜ್ಞಾನ ಅಂತ ಹೆಸರು. ನಮಗೆರಡು ಬೇಕೇ, ಜ್ಞಾನ ಆನಂದ ಎರಡೂ ಬೇಕಾದ್ರಿಂದಾಗಿನೇ ಪರಮಾತ್ಮ ಎರಡು ಪಾದಕ್ಕೆ ನಮಸ್ಕಾರ ಅನ್ನೋ ಉದ್ದೇಶ ಏನು ಅಂದರೆ, ಜ್ಞಾನ ಆನಂದ ಎರಡೂ ಕೊಡಲಿ ಅಂತ ಮಾಡಬೇಕು. ಪರಮಾತ್ಮ ಸ್ವಹ ಓಂ ಭೂರ್ಭುವ ಸ್ವಹ, ಸ್ವಹ ಶಬ್ದಕ್ಕೂ ಅದೇ ಅರ್ಥ, ಜ್ಞಾನಾನಂದಮಯ ಅಂತಾರೆ ಪರಮಾತ್ಮ. ಜ್ಞಾನಾನಂದಮಯ ಅಂತ ಹೇಳೋದೆ ಸ್ವಹ ಶಬ್ದದ ಅರ್ಥ. ಅದಕ್ಕಾಗಿ ಸ್ವಹ ಅಂತ ತಿಳಿಸಿ ಹೇಳ್ತಾರೆ. ಈಗ ಸು ಅಂದರೆ ಸು ಆನಂದ, ವ ಅಂದರೆ ಜ್ಞಾನ, ಸು ಅಂದ್ರೆ ಆನಂದ, ವ ಅಂದರೆ ಜ್ಞಾನ, ಸುವಹ ಅಂದರೆ ಜ್ಞಾನಾನಂದ ಅಂತ ಆಯ್ತಾರೆ. ಅಂತ ಅಂತ ಪರಮಾತ್ಮ ಎರಡೂ ಪಾದಗಳನ್ನು ನಮಸ್ಕರಿಸಿ. ಆಮೇಲೆ ಕಮಲ ಅಂತ ಯಾಕೆ ಹೇಳಬೇಕು ಒಂದಿನ ಪ್ರಶ್ನೆ. ಪ್ರತಿಪಾದ ಅಂತ ಹೇಳಬಾರ್ದೆ, ದೊಡ್ಡವರು ಚರಣ ಕಮಲ ಚರಣ ಕಮಲ ಅಂತ ಹೇಳೋದು ಪದ್ಧತಿ ಅದು. ಅದಕ್ಕೆ ಎರಡು ಅರ್ಥ, ಒಂದು ಪಾದ ಕೋಮಲ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಅದಕ್ಕೆ ಪಾದ ಯಾವಾಗ ಕಮಲ ಕೆಂಪಿರುತ್ತೆ. ಕಮಲಕ್ಕೆ ನಾವು ಅಬ್ಜೆಕ್ಟಿವ್ ಆಗಿ ಹೇಳಿದ್ರೆ ಕೆಂಪು ಕಮಲ ಅಂತ ಅರ್ಥ, ಕಪ್ಪು ಕಮಲ ಇತ್ಯಾದಿ ಅಬ್ಜೆಕ್ಟಿವ್ ಆಗಿ ಹೇಳಬೇಕು. ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ ಹಾಗೆ, ಕಮಲ ಅಂದರೆ ಕೆಂಪು ಕಮಲ ಅಂತ ಅರ್ಥ. ಪಾದ ಅದರ ಅಂಗಾಲು ಭಾರಿ ಕೆಂಪಿರಬೇಕಂತೆ, ಅದು ತಾತ್ರಿಮಿಷ ಲಕ್ಷಣಗಳಲ್ಲಿ ಸೇರಿದೆ. ಅದಕ್ಕಾಗಿ ಕಮಲದಂತೆ ಶ್ರೀಪತೆ ಪಾದ ಪಂಕಜಂ, ನಮಾಮಿ ನಿಖಿಲ ಅಧೀಶ ಕಿರೀಟ ಕೃಷ್ಣ ಪೀಠವತ್ ಕೃತ್ತಮ ಶಮನೇರ್ ಕಾಪಂ ಶ್ರೀಪತೆ ಪಾದ ಪಂಕಜಂ. ಆ ಮಾತು ನೋಡಿದವರಿಗೆ ಯಾತಕ್ಕೆ ಕಮಲ ಅಂತ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಇಷ್ಟ ಅರ್ಥ ಇಟ್ಕೊಂಡು ಶ್ರೀಪತೆ ಪದಾಂಭೋಜ ಯುಗಂ ಇಷ್ಟಾರ್ಥ ಆಯ್ತು. ನತ್ವಾ ನಮಸ್ಕಾರ ಮಾಡಿ ಒಂದಾಯ್ತು. ಆಮೇಲೆ ಗುರೋರಪಿ ಪದಾಂಭೋಜ ಯುಗಂ ನತ್ವಾ, ಗುರುಗಳ ಪಾದ ಕಮಲವನ್ನು ನಮಸ್ಕರಿಸಿಬಿಟ್ಟು. ಇಷ್ಟು ಓದೋ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಇಲ್ಲೇ ಇಂಥ ಶ್ಲೋಕ ಬಂದಾಗ ಅರ್ಥ ಆಗ್ಬಿಡುತ್ತೆ. ಒಂದು ಶ್ಲೋಕ ಓದಿದ ಮೇಲೆ ಇಂಥ ಶ್ಲೋಕ ಇಲ್ಲೇ ಬಂದಿದ್ರು ಕೂಡ ಅರ್ಥ ಅದೇ. ಆಗ ಎಷ್ಟು ವಿಷಯ ಒಂದು ಒಂದು ಹೆಸರಿಗೆ ಓದಿದ್ದು ಒಂದು ಶ್ಲೋಕ, ಆದರೆ ಜ್ಞಾನ ಬಂದಿದ್ದು ಅಷ್ಟಕ್ಕೀಗ ಲಕ್ಷ್ಮೀಪತಿ ಯಾಕಂತಾರೆ, ಪದಾಂಭೋಜ ಯಾಕಂತಾರೆ, ಯುಗಾಂತ್ಯಾತಕ್ಕಂತ ಎಲ್ಲ ವಿಷಯ ಅರ್ಥ ಆಗೋಗ್ಬಿಡುತ್ತೆ. ಆಮೇಲೆ ಗುರೋರಪಿ ಪದಾಂಭೋಜ ಯುಗಂ ನತ್ವಾ, ಗುರುಗಳ ಪಾದಕಮಲವನ್ನು ನಮಸ್ಕರಿಸಿ. ಅದಕ್ಕೆ ಎರಡು ರೀತಿ ಅರ್ಥ. ಲಕ್ಷ್ಮೀಪತೇ ಒಂದರ್ಥ, ಗುರೋಹು ಲಕ್ಷ್ಮೀಪತಿ ಯಾರು ಅಂದ್ರೆ ಗುರು ಅರ್ಥ. ಮುಖ್ಯವಾಗಿ ಎಲ್ಲರಿಗೂ ಗುರು ಯಾರು? ನಾರಾಯಣನೇ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ತ್ರಿಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಅದರಿಂದಾಗಿ ದೇವರು ಗುರು ಆಗಿದ್ದಾರೆ. ಅದು ಆಯ್ತು. ಈಗ ಇನ್ನೊಂದು ಅರ್ಥ, ಅದಕ್ಕೆ ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ಅಂತ ಮುಂದೊಂದು ಅರ್ಥ. ಅಪಿ ಅಂತ ಹೇಳಿದ್ರಿಂದ ಯಾರು ದೊಡ್ಡವರಿಗೆ? ದೇವ್ರ ದೊಡ್ಡವರು, ಗುರುಗಳು ದೊಡ್ಡವರು. ಈಗ ದೇವರು ದೊಡ್ಡವನಾದ್ರಿಂದ ಗುರುಗಳಿಗೂ ನಮಸ್ಕಾರ ಮಾಡಿ ಅಂತ ಹೇಳಿದ್ರಿಂದ ದೇವರು ಪ್ರಧಾನ, ಆಮೇಲೆ ಗುರುಗಳು ಅಪ್ರಧಾನ. ನೆಕ್ಸ್ಟ್ ಗುರೋರಪಿ. ಏನ್ ಮಾಡ್ತೇವೆ ನಾವೀಗ? ತತ್ವ ಸಂಖ್ಯಾನ ಅಂತಕ್ಕಂಥ ಆಚಾರ್ಯರಿಗಂತ ವ್ಯಾಖ್ಯಾನವನ್ನು ಬರೀತಾ ಇದ್ದೇವೆ. ಅದಕ್ಕೆ ರಾಯರು ಬರೀತಾರೆ, ಭಾರಿ ಬರೀತೇವೆ, ಗಾಬರಿ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಚಿಕ್ಕದಾಗ ಬರೀತೇವೆ ಅಂತ ಹೇಳ್ತಾ ಏನ್ ಮಾಡ್ತಾರೆ? ಬೇಗ ಬಡಿಸ್ತೀವಿ ಅಂದ್ರೆ ಸಮಾಧಾನ ಆಗುತ್ತಲ್ಲ ಆ ಥರ. ಬೇಗ ಅಂತ ಹೇಳಿದ್ರೆ ಕಾಯೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಅದಕ್ಕಾಗಿ ಅತಿ ವಿಸ್ತಾರ ಬರೆಯೋದು. ಸೂತ್ರ, ಸೂತ್ರ ಅಂತ ಹೇಳಿದಾಗ ಹಿಂದೆ ಅಲ್ಪಾಕ್ಷರ ವಸಂದಿಗ್ಧಂ ಸಾರವದ್ ವಿಶ್ವತೋ ಮುಖಂ ಮತ್ತೆ ಅಸ್ತೋಭಂ ಮನವತ್ಯಂತ್ಯ ಸೂತ್ರಂ ಸೂತ್ರ ವಿದೋ ವಿದು. ಅಲ್ಪಾಕ್ಷರ ಇರಬೇಕು, ಅಲ್ಲಿಂದ ಶುರುವಾಗುತ್ತೆ. ಹೆಚ್ಚಕ್ಷರದ ಸೂತ್ರ ಅಲ್ಲ. ಅಸಂದಿಗ್ಧಂ, ಆಂಬಿಗ್ಯುಟಿ ಇರಬಾರ್ದು. ಆಮೇಲೆ ಅಸಂದಿಗ್ಧಂ ಸಾರವತ್, ಒಳ್ಳೆ ಅರ್ಥವತ್ತಾದ ಮಾತಾಗಬೇಕು. ವಿಶ್ವತೋ ಮುಖಂ, ಆ ಒಂದು ಸೂತ್ರವನ್ನು ಎಷ್ಟೋ ವಿಷಯಗಳು ಅಪ್ಲೈ ಆಗಬೇಕು, ಗೊತ್ತಾಯ್ತಾ? ಆಮೇಲೆ ಅಸ್ತೋಭಂ, ವ್ಯರ್ಥಾಕ್ಷರ ಇರಬಾರ್ದು, ಅರ್ಥವಾದ ಅಕ್ಷರ ಸೇರಿಸಬಾರ್ದು ಅದರೊಳಗೆ. ಚಾಸು ಅಂತ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅನವದ್ಯಂಚಿ, ಯಾವ ದೋಷನೂ ಇರಬಾರ್ದು. ಇಷ್ಟಿದ್ರೆ ಸೂತ್ರ ಅಂತ ಕರೀತಾರೆ. ಭಾಷೆ ಏನಾಗುತ್ತೆ? ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈಹಿ ಸೂತ್ರಾನುಕಾರಿಭಿಹಿ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯ ವಿದೋ ವಿದು. ಸೂತ್ರಾರ್ಥೋ ವರ್ಣ್ಯತೆ ಯತ್ರ, ಸೂತ್ರಾರ್ಥವನ್ನು ಹೇಳಬೇಕು. ಯಾರೀತಿ ಹೇಳಬೇಕು? ಪದೈಹಿ ಸೂತ್ರಾನುಕಾರಿಭಿ. ಸೂತ್ರಕ್ಕೆ ಏನು ಪಕ್ಷರ ಉಪಯೋಗಿಸಿರ್ತಾರಲ್ಲ, ಸಿಮಿಲರ್ ಪದ ಉಪಯೋಗಿಸಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಗೊತ್ತಾಯ್ತಾ? ಯಾವುದೋ ಪದ ಸೇರಿಸಬಾರ್ದು, ಬೇರೆಯವ್ರು ಮಾಡಿದ್ದು ಅದೇ ಕೆಲಸ ರೀ. ಅಲ್ಲಿ ಪದ ಅಲ್ಲ, ಅರ್ಥ ಎಲ್ಲ ಬದಲಾಯಿಸ್ಬಿಟ್ರು ಪೂರ್ತಿಯಾಗಿ. ಆಚಾರ್ಯ ನೋಡಿದ್ರೆ ಗೊತ್ತಾ ಯಾವ ರೀತಿ ಆ ಪದ ಕರೆಕ್ಟ್ ಅದೇ ಪದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಪದೈಹಿ ಸೂತ್ರಾನುಕಾರಿಭಿ ಸ್ವಪದಾನಿಚ ವರ್ಣ್ಯಂತೆ. ತಮ್ಮ ಪದಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೂತ್ರ ಪದ ಎಕ್ಸ್ಪ್ಲೇನ್ ಮಾಡೋ ಜೊತೆಗೆ ತಮ್ಮ ಪದದಲ್ಲಿ ಕ್ಲಾರಿಟಿ ಇರಬೇಕು. ಆ ರೀತಿ ಬರೆದಾಗ ಏನಾಗುತ್ತದೋ ಭಾಷ್ಯ ಅಂತ ಕರೀತಾರೆ. ಟೀಕಾ ಅಂದ್ರೆ ಏನೀಗ? ಸೂತ್ರ ಭಾಷ್ಯ ಎರಡು ಅರ್ಥವನ್ನು ಕೂಡ ಜೋಡಿಸಿಬಿಟ್ಟು, ಗೊತ್ತಾಯ್ತಿಲ್ಲ, ಆ ಸ್ಪಷ್ಟೀಕರಣ ಮಾಡಿದಾಗ ಅದಕ್ಕೆ ಅದಕ್ಕೆ ಟೀಕಾ ಅಂತ ಕರೀತಾರೆ. ಅದ್ರಲ್ಲಿ ಫರ್ದರ್ ಕ್ಲಾರಿಫಿಕೇಶನ್ ಕೊಟ್ಟರೆ ಟಿಪ್ಪಣಿ ಅಂತ ಕರೀತಾರೆ. ಟೀಕರಾಯರದ ಏನೀಗದು ಟೀಕಾಯಿ. ಆದ್ರೆ ಸೂತ್ರಕ್ಕೆ ಭಾಷ್ಯ ಪ್ರಶ್ನೆ ಬಂದಿಲ್ಲ, ಅದರಿಂದಾಗಿನೇ ಸೂತ್ರ ತತ್ವಪ್ರಕಾಶಿಕ ಆದ್ರೆ ಹಾಗೆ ನೋಡಬೇಕು. ಸೂತ್ರ ಭಾಷ್ಯ ಟೀಕಾ, ಇಲ್ಲಿ ಮೂಲ ಟೀಕಾ ಅಷ್ಟೇ. ಅದರಲ್ಲಿ ಇಷ್ಟು ವಿಷಯ ತಿಳಿಸಿ ನಾತಿ ಅತ್ಯಂತ ವಿಸ್ತಾರವಾಗಿ ಹೇಳೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳುತ್ತೇವೆ ಅಂತ ಹೇಳಿ ತಿಳಿಸಿ. ಟಿಪ್ಪಣಿ ವ್ಯಾಖ್ಯಾನ ಎರಡು ಒಂದೇ, ಅತ್ಯಲ್ಲಿ ವ್ಯತ್ಯಾಸ ಇಲ್ಲ. ಟಿಪ್ಪಣಿ ಅಂದ್ರೆ ಒಂದೇ, ವ್ಯಾಖ್ಯಾನ ಅಂದ್ರೆ ಒಂದೇ. ಸಾಮಾನ್ಯವಾಗಿ ನಮ್ಮಲ್ಲಿ ಟಿಪ್ಪಣಿಗಳನ್ನು ಟೆಕ್ನಿಕಲಿ ಹ್ಯಾಕ್ ಕರಿತೇವೆ ಅಂದ್ರೆ ಸಬ್ ಕಾಮೆಂಟ್ರಿ ಬರ್ತದೆ. ಕಾಮೆಂಟ್ರಿ ಅಂದ್ರೆ ಟೀಕಾ, ಸಬ್ ಕಾಮೆಂಟ್ರಿ ಅಂದ್ರೆ ಟಿಪ್ಪಣಿ. ಈ ವ್ಯತ್ಯಾಸ ಸಾಮಾನ್ಯವಾಗಿರೋದು. ಗ್ಲಾಸ್ ಕೊಡ್ರೆ ಕಾಮೆಂಟ್ರಿ, ಸಬ್ ಕಾಮೆಂಟ್ರಿ ಅಲ್ಲ, ಅಲ್ಲ ಟಿಪ್ಪಣಿ. ಗ್ಲಾಸ್ ಅಂದ್ರೆ ಟಿಪ್ಪಣಿ, ಕಾಮೆಂಟ್ರಿ ಅಂದ್ರೆ ಗ್ಲಾಸ್ ಅಂತ ಕರೀತಾರೆ. ಈಗ ಸ್ತೋತ್ರಗಳಿದ್ದಾಗ ಏನ್ ಮಾಡ್ಬೇಕು? ಅದಕ್ಕೆ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾದ್ರೆ ಪದದಲ್ಲೇ ಅರ್ಥ ಬರುತ್ತೆ. ಉದಾಹರಣೆ ನಾರಾಯಣ ಅಂತ ಅಷ್ಟೇ ಏನು ತಿಳ್ಕೊಂಬೋಣ, ಅವ್ರು ನೋಡಿ ಲಕ್ಷ್ಮಿ ಹೆಸರು ಕಂಡ ಕಾಣೋದಿಲ್ಲ. ಅದಕ್ಕೊಂದು ಮಾತು ಹೇಳಿಬಿಡ್ತಾರೆ, ಸರಿಯಾಗಿ ಅನುಸಂಧಾನ ಮಾಡೋ ಕೆಪಾಸಿಟಿ ಇದ್ರೆ ಎಲ್ಲ ಪದ ನಾರಾಯಣ ಸರ್ವಶಬ್ದವಾಚ್ಯತ್ವ ನಾರಾಯಣನಿಗೆ ಹೇಗಿದೆಯೋ, ಕೆಲವು ಬಿಟ್ಟರೆ ಇನ್ನೆಲ್ಲ ಶಬ್ದವಾಚ್ಯತ್ವ ಮಹಾಲಕ್ಷ್ಮಿಗೂ ಇದೆ. ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಉದಾಹರಣೆ ನಾರಾಯಣ ಶಬ್ದದಲ್ಲೇನೆ ನೋಡೋದಕ್ಕೆ ಲಕ್ಷ್ಮಿ ಹೆಸರುಗಿಂತ ಕಾಣೋದಿಲ್ಲ, ಯಾಕೆ ಲಕ್ಷ್ಮಿ ಹೆಸರಿದೆ ಅದರೊಳಗೆ. ನಾರ ಅಂದ್ರೇನು? ಹರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದವಳು ಅಂತ ಅರ್ಥ. ನಾರ ಶ್ರೀಲಿಂಗದ ಪದ ಮಾಡಿಬಿಟ್ಟಾಗ ನಾರಾಯ ಅಯನ ಮಂದ್ರೆ ಪತಿ, ಲಕ್ಷ್ಮೀಪತಿ ಅಂತಲೇ ಅರ್ಥ ಆಯ್ತು. ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅಂಥವ್ರು ಇಲ್ಲದಂತ ಏನು ಮಾಡಬೇಕಾಗ? ಸರಿಯಾಗಿ ಕ್ಲಾರಿಟಿ ಇಟ್ಕೊಂಡೇ ಮಾತಾಡಬೇಕು. ಎರಡನ್ನೇ ಅಂತ ಉಪಯೋಗಿಸ್ತಾರೆ ಶಾಸ್ತ್ರದಲ್ಲಿ ಅಂದರೆ, ಶಾಸ್ತ್ರ ಓದ್ತಕ್ಕಂಥವರಲ್ಲಿ ಬಹಳಷ್ಟು ಜ್ಞಾನಿಗಳು ಇರ್ತಾರೆ, ಅವ್ರಿಗೆ ಹೇಗೆ ಹೇಳಿದ್ರು ಅರ್ಥ ಆಗಿಬಿಡುತ್ತೆ. ಉಳಿದವ್ರಿಗೆ ಏನು ಮಾಡಬೇಕಾದ್ರೆ ಮಿಸ್ಗೈಡ್ ಮಾಡೋದು. ಸಾಮಾನ್ಯರಿಗೆ ಏನಿರಬೇಕು? ಕ್ಲಿಯರಾಗಿ ಹೇಳಬೇಕು. ಆ ಅರ್ಥಕ್ಕೋಸ್ಕರ ಬಿಡಿಸಿ ಬಿಡಿಸಿಡುತ್ತಾರೆ. ಕೆಲವೊಮ್ಮೆ ಹೇಳದಂತೆ ಕಾಣೋದಿಲ್ಲ, ಹೇಳಿರ್ತಾರೆ ಅದು. ಆದ್ದರಿಂದ ಎಲ್ಲೂ ಕೂಡ ಲಕ್ಷ್ಮಿಯನ್ನು ಉಪಾಸನೆ ಮಾಡದೆ ಇರಬಾರ್ದು, ಪ್ರತ್ಯೇಕ ಉಪಾಸನೆ ಮಾಡಬಾರ್ದು, ನಾರಾಯಣ ಸಮೇತನೇ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಲಕ್ಷ್ಮೀಪತಿ ಪದಾಂಭೋಜ ಯುಗಂ ನತ್ವ ಗುರೋರಪಿ ಪರಿಷ್ಯೆ ತತ್ವ ಸಂಖ್ಯಾನ ವ್ಯಾಖ್ಯಾನಂ ನ ಅತಿ ವಿಸ್ತಾರಂ ಇಷ್ಟು ಹೇಳಿ ಈ ಯಾವುದೇ ಗ್ರಂಥಕ್ಕೊಂದು ಅವತಾರಿಕ ಅಂತ ಕೊಡಬೇಕು, ಇಂಟ್ರಡಕ್ಷನ್ ಕೊಡಬೇಕು. ನಾವು ಸುಮ್ಮನೆ ಸ್ವತಂತ್ರ ಅಸ್ವತಂತ್ರ ಅಂತ ಓದಿದ್ರೆ ನಮಗೆ ಅರ್ಥ ಆಗುತ್ತೆ, ಆದರೆ ಅದು ಹಿನ್ನೆಲೆ ಅರ್ಥ ಆಗಬೇಕಾದ್ರೆ ಬ್ಯಾಕ್ಗ್ರೌಂಡ್ ಹೇಳಬೇಕು. ಯಾವಾಗಲೂ ಕೂಡ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಪರಿಚಯ ಮಾಡ್ಕೊಂಡು, ಇವತ್ತೇನು ಕಾರ್ಯಕ್ರಮ ಅಂತ ಗೊತ್ತಿಲ್ಲದವರೇ ಎಲ್ಲ ಸುಮ್ಮನೆ ಕೂತಿರ್ತಾರೆ, ಶುರು ಮಾಡಿಬಿಡ್ತಾರೆ, ಏನು ಪಕ್ಕಕ್ಕೆ ಏನು ಶುರು ಮಾಡ್ತಾರೆ. ಅದಕ್ಕೆ ಅವತಾರಿಕ ಕೂಡ ಅವತಾರಿಕ ಇಂಟ್ರಡಕ್ಷನ್ ಅಂತ ಅರ್ಥ. ಅವತಾರಿಕ ಇಂಟ್ರಡಕ್ಷನ್ ಏನದು? ಮುಮುಕ್ಷುಣ ಖಲು, ಟೀಕಾರ ಸೆಂಟೆನ್ಸ್ ಆಗಿರುತ್ತೆ ನೋಡಿ. ಮುಮುಕ್ಷುಣ ಖಲು ಪರಮಾತ್ಮ ಜಗದುದಯಾದಿ ನಿಮಿತ್ತತ್ವೇನ ಅವಶ್ಯಂ ಅವಗಂತವ್ಯ ಇತಿ ಸಕಲ ಶಾಸ್ತ್ರಾಣಾಂ ಸಕಲ ಸಚ್ಚಾಸ್ತ್ರಾಣ ಅವಿಪ್ರತಿಪನ್ನೋ ಅರ್ಥ ಫಸ್ಟ್ ಮುಮುಕ್ಷುಣಾ ಖಲು ಪರಮಾತ್ಮ ಜಗದುದಯಾದಿ ನಿಮಿತ್ತತ್ವೇನ ಅವಶ್ಯಂ ಅವಗಂತವ್ಯ ಇತಿ ಸಕಲ ಸಚ್ಚಾಸ್ತ್ರಾಣ ಅವಿಪ್ರತಿಪನ್ನೋ ಅರ್ಥ. ಮನೆಯಲ್ಲಿ ಹೋಗಿ ವಾಕ್ಯ ಓದಬೇಕು, ಹಾಗೇನೆ ಸರಿಯಾಗಿ ಓದಿದರೆ ಮೊದಲು ಮೊದಲು ಕಷ್ಟ ಆಗುತ್ತೆ, ನಾಲ್ಕು ಸೋದಿನ ಸುಲಭವಾಗಿ ಓದಿಬಿಡ್ತು, ಗೊತ್ತಾಯ್ತಾ? ಅದಿಲ್ಲದವರು ಸಂಸ್ಕೃತ ಬರೋದಿಲ್ಲ. ಮುಮುಕ್ಷುಣಾ ಖಲು, ಮುಮುಕ್ಷು ಅಂದ್ರೇನು? ಮೋಕ್ಷಂ ಇಚ್ಛುಗು ಮುಮುಕ್ಷು, ಮೋಕ್ಷವನ್ನು ಬಯಸುವವನು ಅಂತ ಅರ್ಥ. ಮೋಕ್ಷವನ್ನು ಬಯಸುವವನು ಇದ್ದಾನಲ್ಲ, ಆ ತೃತೀಯ ವಿಭಕ್ತಿ ಮುಮುಕ್ಷು ಮುಮುಕ್ಷುಣ, ಮುಮುಕ್ಷುವಾದವನಿಂದ ಖಲು ನಿಶ್ಚಿತವಾಗಿ ಅಂತ ಅರ್ಥ. ಅವ್ಯಯಾದವನು, ಇಂಡಿಕ್ಲೈನಬಲ್. ಪರಮಾತ್ಮ ವೇದಿತವ್ಯ ಅವಗಂತವ್ಯ, ದೇವನು ತಿಳಿಯಲೇಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಮೋಕ್ಷ ಬೇಕನ್ನೋನು ಏನು ಮಾಡಬೇಕು? ಅವನು ಇಂಜಿನಿಯರ್ ಆಗಬೇಕು, ಇಂಜಿನಿಯರಿಂಗ್ ಓದಲೇಬೇಕು. ಮೆಡಿಕಲ್ ಆಗಿ ಮೆಡಿಕಲ್ ಓದಲೇಬೇಕು, ಡಾಕ್ಟರ್ ಆಗಬೇಕಾದ್ರೆ. ಮೋಕ್ಷ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು? ದೇವರು ತಿಳಿಯಲೇಬೇಕು, ಬೇರೆ ದಾರಿ ಇಲ್ಲ. ಏನಂತ ತಿಳಿಬೇಕು ದೇವರನ್ನ ಅಂತ ಪ್ರಶ್ನೆ. ಈಗ ಇವತ್ತು ಬ್ರಹ್ಮಜಿ ಅವರು ದೇವರು ತಿಳಿತೇವೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಜಗದುದಯಾದಿ ನಿಮಿತ್ತತ್ವೇನ. ಜಗತ್ತಿನ ಉದಯ ಆದಿ ನಿಮಿತ್ತತ್ವೇನ, ಜಗತ್ತಿನ ಉದಯ ಅಂದರೆ ಸೃಷ್ಟಿ, ಆದಿ ಶಬ್ದದಿಂದ ಸ್ಥಿತಿ ಲಯ ಇತ್ಯಾದಿ ಅಷ್ಟಕರ್ತೃತ್ವ. ಅದನ್ನು ಅದಕ್ಕೆಲ್ಲ ಪರಮಾತ್ಮ ಎಂಥ ನಿಮಿತ್ತತ್ವೇನ ಅಂದ್ರೇನು? ನಿಮಿತ್ತ ಕಾರಣತ್ವೇನ. ಪರಮಾತ್ಮ ಎಂಥ ಕಾರಣ? ನಿಮಿತ್ತ ಕಾರಣ. ಆ ರೀತಿ ತಿಳ್ಕೊಳ್ಳೇಬೇಕು. ಯಾತಕ್ಕೆ ನಿಮಿತ್ತ ಅಂತ ಉಪಯೋಗಿಸ್ತಾರೆ ಅಂದರೆ, ಅವರೇನು ಮಾಡಿದರು? ಉಪಾದಾನ ಅಂತೂ ಕರೆದು ಬಿಟ್ರು, ಅದಕ್ಕೆ ಕರಿಬಾರದು. ನಾರಾಯಣನನ್ನ ನಿಮಿತ್ತ ಕಾರಣ ಅಂತಲೇ ತಿಳ್ಕೊಳ್ಬೇಕು. ಇದೆಲ್ಲ ಕ್ಲಾರಿಟಿ. ಮಧ್ವಿಜ ಓದ್ತೀರೀಗ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಬಂತು. ಅಲ್ಲಿ ಅಖಿಲಕ್ಕೆ ಅಷ್ಟೇ ಹೇಳಿಬಿಟ್ರು ಅವರು. ಅಷ್ಟು ಕ್ಲಾರಿಟಿ ಏನು, ಕ್ಲಾರಿಫಿಕೇಶನ್ ತಗೋಬೇಕಾಗ ಅಖಿಲ ನಿಮಿತ್ತ ಕಾರಣ ಅಂತ ಓದ್ಕೋಬೇಕು. ಅವ್ರು ಬಿಟ್ಟಿದ್ದಾರೆ ಅಂತ ಹೇಳಬಾರ್ದು. ಯಾತಕ್ಕೆ ಶಾಸ್ತ್ರ ಪ್ರಸಿದ್ಧ ಅರ್ಥ ಆದ್ರಿಂದ ಹೇಳಲಿಲ್ಲ. ಇವ್ರು ಯಾತಕ್ಕೆ ಹೇಳ್ತಾರೆ ಅಂದರೆ ಎಜುಕೇಟ್ ಮಾಡಬೇಕು, ಅದಕ್ಕೆ ಹೇಳ್ತಿದ್ದ. ಹೈಯೆಸ್ಟ್ ಕ್ಲಾಸಲ್ಲಿ ಅದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಲೋಯರ್ ಕ್ಲಾಸಲ್ಲಿ ಏನು ಮಾಡ್ತಾರೆ? ಅದೆಲ್ಲ ಹೇಳ್ತಾರೆ. ಅದು ಈಗ ಪ್ರಕರಣಗಳೆಲ್ಲ ಏನಿವು? ಇಂಟ್ರಡಕ್ಟರಿ ವರ್ಸ್. ಅದಕ್ಕಾಗಿ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತಾರೆ. ನಿಗದಿಯಾದಿ ದೇವನ ತಿಳಿಯಬೇಕು ಫಸ್ಟು. ಅದು ಏನು ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಜಗತ್ ಸೃಷ್ಟಿ ಆದ ನಿಮಿತ್ತತ್ವ ತಿಳ್ಕೊಬೇಕು. ಜಗತ್ ಸತ್ಯ ಅಂತ ಆಯ್ತು. ಜಗದ ಉದಯಾದ ನಿಮಿತ್ತತ್ವ ಏನೋ ತಿಳ್ಕೊಂಡಾಗ ಜಗತ್ತೇನಾಗಿರ್ಬೇಕು? ಅದು ಸತ್ಯವಾಗಿರ್ಬೇಕು. ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ ಅಂತ ತಿಳ್ಕೋಬೇಕು. ಆ ರೀತಿ ಬರೀ ತಿಳ್ಕೊಬೇಕು ಅಲ್ಲ, ಅವಶ್ಯಂ ಅವಗಂತವ್ಯ ತಿಳ್ಕೊಳ್ಳೇಬೇಕು. ಇತಿ ಇಲ್ಲಿ ಏನು ಹೇಳಿದ್ದಾರೆ ಈ ಮಾತನ್ನ? ಸಕಲ ಸಚ್ಚಾಸ್ತ್ರಾಣ ಅವಿಪ್ರತಿಪನ್ನ ಅರ್ಥ. ಸಕಲ ಸಚ್ಚಾಸ್ತ್ರಗಳ ಅವಿಪ್ರತಿಪನ್ನ ಅರ್ಥ. ಸಕಲ ಸಚ್ಚಾಸ್ತ್ರಗಳು ಅಂತ ಹೇಳಿದ್ರಿಂದ ಎಷ್ಟೋ ದರ್ಶನಗಳು ಹೇಳಿಲ್ಲ ಅಂತ ಕೇಳಿದರೆ ಸಚ್ಚಾಸ್ತ್ರ ಅಂತ ಕರೆದೇ ಇಲ್ಲ ಅವರು. ಅರ್ಥ ಆಯ್ತಾ? ಸಚ್ಚಾಸ್ತ್ರ ಅಂತ ಕರೆದೇ ಇಲ್ಲ. ಸ್ಯಾಲ್ರಿ ರಿವೈಸ್ ಆಗಿರುತ್ತೆ, ಗೌರ್ಮೆಂಟ್ ಆರ್ಡರ್ ಬಂದಿರುತ್ತೆ. ಯಾವುದೋ ಆರ್ಡರ್ ತೊಗೊಂಡು ತೋರಿಸಿ ಕೇಳೋದಿಲ್ಲ, ಜೀವ ಅಲ್ಲ ಅಂತ ಹೇಳ್ತಾರೆ. ಸಚ್ಚಾಸ್ತ್ರಗಳಲ್ಲಿ ಆ ವಿಷಯ ಬರಬೇಕು. ಅದು ಬಂದಿದೆ ಈ ವಿಷಯ. ಎಷ್ಟು ಸಚ್ಚಾಸ್ತ್ರದಲ್ಲಿ ಬಂದಿದೆ? ಶಾಸ್ತ್ರ ಫಸ್ಟು, ಸಚ್ಚಾಸ್ತ್ರ ನೆಕ್ಸ್ಟು, ಸಕಲ ಸಚ್ಚಾಸ್ತ್ರ ಮೂರನೇದು. ಮೂರು ಪದ ನೋಡ್ಬೇಕು, ಪ್ರತಿಯೊಂದಕ್ಕೂ ಅಡ್ಜೆಕ್ಟಿವ್ ಅರ್ಥ ಇರುತ್ತೆ. ಶಾಸ್ತ್ರ ಇವೆಲ್ಲ ಶಾಸ್ತ್ರಗಳೇ ಇಲ್ಲ ಫಸ್ಟು. ಶಾಸ್ತ್ರ ಅಂತ ಇಟ್ಟುಕೊಂಡ್ರೆ ಸಚ್ಚಾಸ್ತ್ರ. ಮನುಷ್ಯ ಸಜ್ಜನ, ಜರ ಸಜ್ಜನ ಅಂತ ಕರೀತಾರಲ್ಲ, ಎರಡನೇದಾಯ್ತ. ಆಮೇಲೆ ಈಗ ಒಂದೆರಡು ಶಾಸ್ತ್ರದಲ್ಲಿ ಹೇಳಿದ್ರೆ ಸಕಲ ಸಚ್ಚಾಸ್ತ್ರ. ಸಕಲ ಸಚ್ಚಾಸ್ತ್ರಾಣ ಅವಿಪ್ರತಿಪನ್ನ ಅರ್ಥ. ವಿಪ್ರತಿಪನ್ನ ಅಂದ್ರೇನು? ಕಾಂಟ್ರವರ್ಸಿಯಲ್. ಅವಿಪ್ರತಿಪನ್ನ ಅಂದ್ರೇನು? ಇವರಿಗೆ ಕಾಂಟ್ರವರ್ಸಿನೇ ಇಲ್ಲ. ಸಕಲ ಸಚ್ಚಾಸ್ತ್ರಗಳು ಕೂಡ ಹೇಳ್ತಿರೋದೇನು? ಮುಮುಕ್ಷುವಾದವನಿಂದ ಪರಮಾತ್ಮ ಸಕಲ ಜಗತ್ತಿನ ನಿಮಿತ್ತ ಸೃಷ್ಟಿಯಾದಿಗಳಿಗೆ ನಿಮಿತ್ತ ಕಾರಣ ಅಂತ ಅವಶ್ಯವಾಗಿ ತಿಳ್ಕೊಳ್ಳಲೇಬೇಕು ಶಾಸ್ತ್ರ ಹೇಳಿ. ಇದು ಒಂದು ಭಾಗ ಆಯಿತು. ಇತಿ ಅರ್ಥ. ಇಷ್ಟಾದ ಮೇಲೆ ಸರಿ, ಅದಕ್ಕೂ ತತ್ಸಂಖ್ಯಾನಿಕೇನು ಸಂಬಂಧ ಅಂತ ಮುಂದೆ ಬರಬೇಕಲ್ಲ. ಈಗ ಅಲ್ಲಿಂದ ಶುರು ಮಾಡಿದ್ರೆ ಈಗ ಇದಂಚ ಅವಾಂತರಾನೇಕ ಭೇದ ಭಿನ್ನಶ್ಚ ಜಗತಃ ವಿಜ್ಞಾನವಪೇಕ್ಷತೆ. ಜಗದುದಯಾದಿ ಸ್ಥಿತಿ ಕಾರಣ ಅಂತ ಹೇಳಿದ ಮೇಲೆ ಜಗತ್ತು ಅಂದ್ರೆ ಏನು ಅಂತ ಪ್ರಶ್ನೆ ಶುರುವಾಯಿತು. ಜಗತ್ತು ಅಂದ್ರೆ ಏನು? ಇದಂಚ, ಇದಂಚ ಅಂದ್ರೇನು? ಪರಮಾತ್ಮ ಸಕಲ ಜಗತ್ತು ನಿಮಿತ್ತಾದಿ ಸಮಸ್ತ ಕಾರಣನಾಗಿದ್ದಾನೆ ಅಂತ ತಿಳ್ಕೊಂಡಾಗ ಅವಾಂತರ ಅನೇಕ ಭೇದ ಭಿನ್ನಶ್ಚ ಜಗತಃ ವಿಜ್ಞಾನಮಪೇಕ್ಷತೆ. ಜಗತಃ ವಿಜ್ಞಾನಮಪೇಕ್ಷತೆ. ಜಗತ್ತನ್ನು ಸೃಷ್ಟಿ ಮಾಡುವವನು ಅಂತ ಹೇಳಿದಾಗ ಜಗತ್ತಿನ ಪರಿಜ್ಞಾನಮಗಿರಬೇಕು. ಆ ಜಗತ್ತೆಂಥದ್ದು? ಅವಾಂತರ ಅನೇಕ ಭೇದ ಭಿನ್ನಶ್ಯ. ಅವಾಂತರ ಅನೇಕ ಭೇದ ಭಿನ್ನಶ್ಯ, ಭಿನ್ನಶ್ಯ ಭೇದ ಭಿನ್ನಶ್ಯ, ಅನೇಕ ಭೇದ ಭಿನ್ನಶ್ಯ, ಅವಾಂತರ ಅನೇಕ ಭೇದ ಭಿನ್ನಶ್ಯ. ಪದ ಹೊಡಿತಾ ಹೋಗಬೇಕು ಸಂಸ್ಕೃತದೊಳಗೆ. ಅನೇಕ ಅವಾಂತರ ಭೇದ ಭಿನ್ನಶ್ಯ. ಅನೇಕ ಅಂದರೆ ಒಂದಕ್ಕಿಂತ ಹೆಚ್ಚಾದ, ಬಹಳವಾದ ಅಂತ ಅರ್ಥ. ಅವಾಂತರ ಅಂದರೆ ಸಬ್ ಕ್ಲಾಸಿಫಿಕೇಶನ್, ಸಬ್ ಡಿವಿಷನ್ಗಳು. ಸಬ್ ಅಂತಲ್ಲ, ಸ್ವತಃ ಮುಂದೆ ಹೇಳಿ ಭಾವ ಅಭಾವ ಇತ್ಯಾದಿಗಳು. ಅನೇಕ ಅವಾಂತರ ಭೇದದಿಂದ ಭಿನ್ನವಾಗಿರತಕ್ಕಂತಹ ಜಗತ್ತೇನಾಗಿದೆ? ಮೂಲತಃ ಬೇರೆ 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 ಆಗಿದೆ. ಈಗ ಭಿನ್ನವಾಗಿರತಕ್ಕಂತಹ ಜಗತಃ ಜಗತ್ತಿನ ವಿಜ್ಞಾನಂ ಅಪೇಕ್ಷತೆ. ಜಗತ್ತಿನ ಜ್ಞಾನ ನಮಗೆ ಬೇಕೀಗ. ಈಗ ಜಗತ್ತಿನ ಯಾತ ತಿಳ್ಕೋಬೇಕು ಅಂತ ಅರ್ಥ ಇದೆ. ಜಗತ್ತಿನ ಸೃಷ್ಟಿಯಾದಿಕರ್ತ ಪರಮಾತ್ಮ ಅಂತ ಹೇಳಿದ ಮೇಲೆ ಜಗತ್ತು ಅಂತ ಏನಂತ ಗೊತ್ತಿರೋದ್ರೆ ಅದೆಲ್ಲ ಅರ್ಥನೇ ಆಗೋದಿಲ್ಲ. ಜಗತ್ತನ್ನು ತಿಳ್ಕೊಳ್ಬೇಕು. ಬೇರೆ ಮತಗಳೆಲ್ಲ ಎಲ್ಲಿ ಜಗತ್ತನ್ನು ಒಪ್ಪೋದಿಲ್ಲ, ಅವ್ರು ನ್ಯಾಚುರಲಿ ದೇವರಿಗೆ ಏನು ಮಾಡಿದಾಗಾಯ್ತು, ಈಗ ಮೋಸ ಮಾಡಿದೆ. ದೇವರು ಸೃಷ್ಟಿಯಾದಿ ಕರ್ತೃತ್ವವನ್ನು ತೆಗೆದುಹಾಕಿಬಿಟ್ಟಾಗಲಿಲ್ಲ. ಅದಕ್ಕಾಗಿ ವಿಜ್ಞಾನಮಪೇಕ್ಷತೆ, ಬರೀ ಜ್ಞಾನಮಲ್ಲ, ವಿಜ್ಞಾನಮಪೇಕ್ಷತೆ ಇತಿ ಜಗದಪಿ ತಥಾ ಭಗಂತವ್ಯಂ. ಅದು ಜಗತ್ತನ್ನು ತಿಳ್ಕೋಬೇಕೀಗ. ಜಗನ್ನಾಥನಾದ ದೇವರನ್ನು ತಿಳಿಬೇಕು, ಜಗನ್ನಾಥನನ್ನು ತಿಳಿಬೇಕು. ಅದು ದೊಡ್ಡ ಆರ್ಟಿಸ್ಟ್ ಅಂದು ಬಿಡ್ತಾರೆ, ಜನಕ್ಕೆ ಅರ್ಥ ಆಗಲ್ಲ. ಒಂದು ಆರ್ಟ್ ತೋರಿಸೋ, ಓ ಆ ಗ್ರೇಟ್ ಅಂತ. ಆರ್ಟ್ ನೋಡಿದಾಗ ನಮಗೆ ಆರ್ಟಿಸ್ಟ್ ಅರ್ಥ ಆಗ್ತಾರೆ. ಆರ್ಟ್ ಆಮೇಲೆ ಆರ್ಟ್ ನೋಡಿದ ಮೇಲೆ ಆರ್ಟಿಸ್ಟ್ ಯಾರು ಅಂತ ಕೇಳ್ತೇವೆ. ಆಮೇಲೆ ಇಲ್ಲ, ಫಸ್ಟ್ ಆರ್ಟಿಸ್ಟ್ ನೋಡಿದರೆ ಆರ್ಟ್ ತೋರಿಸ್ಬೇಕು, ಆರ್ಟ್ ನೋಡಿದರೆ ಆರ್ಟಿಸ್ಟ್ ತೋರಿಸ್ಬೇಕು, ಎರಡುತ್ತಾರೆ. ಅಪ್ಪ ಒಂದಕ್ಕೊಂದು ನಮಗೆ ಇಬ್ಬರದ್ದು ಅರ್ಥ ಆಗಿಬಿಟ್ರೆ ಭಾರಿ ಒಳ್ಳೆ ಜ್ಞಾನ ಬರುತ್ತೆ. ಅದಕ್ಕಾಗಿ ಜಗದಪಿ ತಥಾ ಅವಗಂತವ್ಯಂ, ಇವೆಲ್ಲ ಒಂದ್ಸರಿ ತೋದಿದ ಮೇಲೆ ಗಟ್ಟಿ ಮಾಡ್ಕೊಂಡ್ಬಿಡು. ಎಲ್ಲೇ ಕೇಳಿದ್ರು ತಕ್ಷಣ ಹೆಡಾಗಿರ್ಬೇಕು. ಅದೇ ಎಜುಕೇಷನ್, ಸೈನ್ಸ್ ಓದ್ತಾ ಅದೇ ರೀತಿ ಓದ್ಬೇಕು. ಈಗ ಟ್ರೈನ್ ಅಪ್ ಮಾಡ್ಬೇಕು ಅದು ಸೈನ್ಸು. ಅದಕ್ಕೆ ಹೇಳ್ತಾರೆ ದಿವ್ಯವಿದ್ಯೆ ವೇದಿತವ್ಯ, ಎರಡು ವಿದ್ಯೆನ ಓದಬೇಕು. ಲೌಕಿಕ ವಿದ್ಯೆನ ಓದಬೇಕು, ಅಧ್ಯಾತ್ಮ ವಿದ್ಯೆನ ಓದಬೇಕು. ಅವಾಗ ಏನಾಗುತ್ತಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಮ್ಮಲ್ಲಿ ಏನಾಗಿದೆ. ಎರಡರಲ್ಲಿ ಒಂದು ಓದಿರೋ ಸಾಕು ಅಂತ ಆಗಿಬಿಟ್ಟಿದೆ. ಇವರು ಅದನ್ನು ಮುಟ್ಟೋದಿಲ್ಲ, ಇವರು ಅದನ್ನು ಮುಟ್ಟೋದಿಲ್ಲ. ಅವಾಗ ಏನಾಗುತ್ತೆ, ಪರ್ಫೆಕ್ಷನ್ ಬರೋದಿಲ್ಲ. ಒಂಟಿ ಕಾಲು ನಡೆದಾಗುತ್ತೆ, ಒಂಟಿ ಕಾಲು ನಡೆದ್ರೆ ಏನಾಗುತ್ತಾಗ ಮೊದಲೇ ಸ್ಪೀಡ್ ಇರೋದಿಲ್ಲ, ಎನಿ ಟೈಮ್ ಬೀಳ್ಬೋದು. ಅದು ಬೇರೆ, ಯಾವ್ಯಾವ ಬೀಳ್ತಾನೆ ಗೊತ್ತಿಲ್ಲ, ಮತ್ತೆ ಹೇಳ್ತಾರಿಲ್ಲ, ಅದು ಗ್ಯಾರಂಟಿ ಇಲ್ಲ. ಬಿದ್ದ ಮೇಲೆ ಅದಕ್ಕೆ ಯಾವಾಗಲೂ ಕೂಡ ಎಲ್ಲ ವಿದ್ಯೆ ತಿಳ್ಕೊಳ್ಳೋ ಉದ್ದೇಶನೇ ಅದು. ಅದು ಅಲಂಕಾರಕ ಕಾವ್ಯ ನಾಟಕ ಯಾರು ಯಾತಕ್ಕೆ ಹೇಳಿದ್ರೆ ಅಷ್ಟೊಂದು. ಅಷ್ಟು ತಿಳ್ಕೊಂಡಾಗ ಹೆಚ್ಚು ನಮ್ಮ ದೃಢವಾದ ಜ್ಞಾನ ಬಲಕ್ಕೆ ಶುರುವಾಗುತ್ತೆ. ಅವಶ್ಯಂ ಅವಗಂತವ್ಯ ಹೇಗಾಗುತ್ತೆ, ಪಾಶುಪತ ಸತ್ಯಾಸ್ತ್ರ ಹೇಗಾಗುತ್ತೆ ಅದರ ಇಲ್ಲಿ ಹೇಳ್ಬೇಕಾದ್ದೇನೀಗ. ಜಗದುದಯಾದಿ ಜಗತ್ತಿನೊಳಗೆ ಅವ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ ಜಗತ್ತಿನೊಳಗೆ. ಜಗತ್ತಲ್ಲಿ ಸೇರ್ಕೊಂಡವರನ್ನೇ ಅವು ನಾವು ಜಗತ್ತುದಯಾದ ಕಾರಣ ಅಂತ ಹೇಳಿದರೆ ಸರಿ ಹೋಗುತ್ತಾ, ಅದು ಸರಿ ಹೋಗೋದಿಲ್ಲ. ಆದ್ದರಿಂದ ಪಾಶುಪತ ಆಗಮ ಸರಿಯಾದ ಆಗಮ ಆಗಲಿಲ್ಲ. ಅರ್ಥ ಆಯ್ತಾ? ವಿಷ್ಣು ಸರ್ವೋತ್ತಮ ತ್ವರೂಪದೇ ಹೋಗಿಬಿಟ್ರೆ ಅದೇನಾಗಲಿಲ್ಲ, ಸದಾಗಮ ಆಗ ಸಂಭವನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಸದಾ ಲಕ್ಷಣನೇ ಅದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೇ ಚ ಮಧ್ಯೇ ಚ ವಿಷ್ಣು ಸರ್ವತ್ರ ಗೀಯತೆ. ಆದ್ದರಿಂದ ಅದು ವಿರುದ್ಧವಾದ್ದೆಲ್ಲ ಏನದು, ಅನ್ನೇ ದುರಾಗಮ ನಾಮ ತೈರ್ನಜ್ಞೇಯೋ ಜನಾರ್ದನ. ವಿಷ್ಣು ಸರ್ವೋತ್ತಮತ್ವ ಹಿಡದೆ ಹೋದರೆ ಏನದು, ದುರಾಗಮ ಅಂತಾನೆ ಹೆಸರು. ಯಾರು ಯಾರೋ ಒಂದು ಸಂಸ್ಥೆ ಕೆಲಸಕ್ಕೆ ಸೇರ್ಲಿಕ್ಕೆ ಹೋಗ್ತಾರೆ, ಗೊತ್ತಿಲ್ಲ ನನಗೆ ಆ್ಯಂಟಿ ಗೌರ್ಮೆಂಟ್ ಅಂತ, ತಕ್ಷಣ ಏನು ಮಾಡ್ತಾರೆ, ಸದ್ಯ ಪುಣ್ಯ ಎಷ್ಟು ಸಂಬಳ ಕೊಟ್ಟರು ಬೇಡತ್ತಾರೆ. ಅದಕ್ಕೆ ಇಲ್ಲಿ ಸಂಬಳ ಬರ್ತಿಲ್ಲ ಗ್ಯಾರಂಟಿ ಅರೆಸ್ಟ್ ಆಗ್ತಾರೆ ಆಮೇಲೆ. ಅರ್ಥ ಆಯ್ತಾ? ಈಗ ಅದು ಮೊದಲು ಅದು ಗೌರ್ಮೆಂಟ್ ಅಪ್ರೂವ್ಡ್ ಅಂತ ಜೋರ ಹಾಕಿರ್ತಾರೆ, ಗೌರ್ಮೆಂಟ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ. ಅವಾಗ ಏನು ಮಾಡ್ತಾರೆ, ಆಗ ಎಷ್ಟೋ ಸರ್ತಿ ಸ್ಕೂಲ್ ಕಾಲೇಜಿಗೆ ಒಂದು ನೋಟಿಸ್ ಕಳಿಸ್ತಾರೆ, ಫಾಲೋಯಿಂಗ್ ಅಫಿಲಿಯೇಟ್ ಆಗಿಲ್ಲ ಸೇರಿಸಬೇಡಿ, ರಿಸ್ಕ್ ನಿಮ್ಮದೇ ಅಂದ್ಬಿಡ್ತಾರೆ ಕೊನೆಗೆ. ಅವಾಗ ಸೇರಿಸಾಗಿಲ್ಲ ಅವರು, ನೂರಾರು ಕಾಲೇಜ್ ಲಿಸ್ಟ್ ಕೊಟ್ಬಿಡ್ತಾರೆ ಸ್ಕೂಲ್ ಲಿಸ್ಟ್ಗಳನ್ನು. ಅದೇ ರೀತಿಯಲ್ಲಿ ಅವೆಲ್ಲ ದುರಾಗಮಗಳು ಅಂದರೆ ನಾವು ದೂರ ಇರಬೇಕಾದ ಆಗಮಗಳೇ ದುರಾಗಮಗಳು ಅಷ್ಟೆ. ನಿಮಗೆಲ್ಲ ಅಂತ ಹೇಳಿದಾರಲ್ಲ ಇವತ್ತೆ, ನಿಮಗೆಲ್ಲ ಹೇಳಿದ್ದಲ್ಲ ಬೇರೆಯವರಿಗೆ ಮೋಸರನ್ನು ಮೋಸ ಮಾಡಕ್ಕೆ ಅಂತ ಹೇಳ್ತಾರೆ ತಾನೆ. ಅರ್ಥ ಆಯ್ತಾ? ಈಗ ಹೊಸರನ್ನು ಮೋಹನಕ್ಕೆ ಹೇಳಿದ ಮೇಲೆ ಅದು ಅಲ್ಲೇ ನೋಟ್ ಕೊಟ್ಟಿದ್ದಾರೆ ಕೆಳಗಡೆಗೆ, ಆ ನೋಟ್ ಬಿಟ್ಕೊಂಡೇ ಪುರಾಣ ಹೊರಟಿರೋದು. ಅಂದಮೇಲೆ ಕ್ಲಿಯರ್ ಅಲ್ಲೇ ನೋಟ್ ಕೊಟ್ಟು ಯೋಚನೆ ಮಾಡೋ ಎಷ್ಟಿನ ಇಲ್ವಲ್ಲ, ಎಷ್ಟೋ ತರ್ತ ಪುಸ್ತಕ ತಪ್ಪಿದೆ ಅಂತ ಹೇಳ್ಬೋದು. ಎರಾಟ ಕೊಟ್ಟಿರ್ತಾರೆ, ಎರಾಟ ಓದ್ಬೇಕು ತಾನೆ ನೀವೀಗ. ಎರಾಟ ಓದೇ ಉಪಯೋಗಿಸಿದ್ರೆ ಇವರು ಪುಸ್ತಕ ಓದಕ್ಕೆ ಬರಲ್ಲ ಅಂತಾಗುತ್ತೆ. ಆತ ಪುಸ್ತಕ ಓದೋ ಪ್ರತಿ ಪೇಜು ಓದ್ಬೇಕು. ಮತ್ತೆ ವಿಮರ್ಶೆ ಮಾಡಬೇಕಾದ್ರೆ ಒಂದೆರಡು ಪೇಜ್ ಅವ್ರು ವಿಮರ್ಶೆ ಅಂತ ಕರೆಯೋದಿಲ್ಲ, ನಾಲ್ಕು ಪುಟ ಓದ್ತಾರೆ ವಿಮರ್ಶೆ ಮಾಡಕ್ಕೆ ಹೋಗ್ತಾರೆ. ಬಟ್ ಓದಿದ್ಯಾ ಕೇಳ್ತಾರೆ, ಇಲ್ಲಾಂದ್ರೆ ಬಿಡು ರುಚಿ ಇಲ್ಲ ಅಂತಾರೆ, ಅದು ತಿಂದಿದ್ಯಾ ಹೊಟ್ಟು ಕೇಳ್ತಾರೆ, ತಿಂದು ಮಾತಾಡು ಅಂತ ಹೇಳ್ತಾರೆ. ಸುಮ್ಮನೆ ರುಚಿ ಇಲ್ಲ ಅಂತ ಏನರ್ಥ? ಅದೇ ರೀತಿನೆ ಓದ್ದೆ ಹೇಳಬಾರ್ದು. ಇವತ್ತು ಓದಿದ ಮೇಲೆ ಸರಿ ನೋಟ್ಸ್ ಸಮೇತ ಓದಬೇಕು, ಓದಿದ್ರೆ ನೋಟ್ಸ್ ಓದೋಕ್ಕೋ ಬೇಡ. ಇವತ್ತು ಎಷ್ಟೋ ಸರ್ತಿ ಸೈನ್ ಇಟ್ಟು ಕರೆಕ್ಷನ್ ಸೈನ್ ಮಾಡಿರ್ತಾರೆ, ಮತ್ತೆ ಆದ್ರೆ ಸೈನ್ ಅದು ಬಿಟ್ಟು ಓದಿಬಿಟ್ರೆ ಏನಾಗುತ್ತಾಗ ತಪ್ಪಾಗುತ್ತೆ. ಪೇಜ್ ನಂಬರ್ ರೆಫರ್ ಪೇಜ್ ನಂಬರ್ 5 ಹಾಕಿರ್ತಾರೆ ಓದ್ಬೇಕಾದ್ರೆ, ಅಲ್ಲಿವರೆಗೂ ಮಾತಾಡಿದ್ರೆ ನಮ್ಮ ವಿವರಿಸಿ ತಪ್ಪಾಗುತ್ತೆ. ಸೊ ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಂತ ಹೇಳ್ಬೇಕಾದ್ರೆ ಮೋಹಶಾಸ್ತ್ರಾಣಿ ಪದನೇ ಅಲ್ಲಿದೆ. ಮೋಹಶಾಸ್ತ್ರಾಣಿ ಮೋಹಕ ಶಾಸ್ತ್ರಗಳನ್ನು ಬರೀರಿ ಅಂತ ಹೇಳಿದ ಮೇಲೆ ಅಸತ್ಯಾದಿ ಕೇಳೋ ಪ್ರಶ್ನೆನೇ ಬರಲಿಲ್ಲ. ಅದರಿಂದ ಸದಾಗಮಗಳಲ್ಲ ಅವು. ಜಗದಪಿ ತಥಾ ಅವಗಂತವ್ಯಂ ತದಿದಂ ಪ್ರಧಾನಾಂಗಭೂತಂ ತತ್ವದ್ವಯಂ ಶಾಸ್ತ್ರೇ ವಿಕ್ಷಿಪ್ಯ ವರ್ಣಿತಂ. ಪ್ರತಿ ಏನಾಗಿದೆ, ತದಿದಂ ಪ್ರಧಾನಾಂಗಭೂತಂ ತತ್ವದ್ವಯಂ, ಎರಡು ಪ್ರಧಾನಾಂಗಭೂತವಾದ ತತ್ವದ್ವಯ. ದ್ವಯ ಅಂದರೆ ಎರಡು, ಮುನಿದ್ವಯ ಮುನಿತ್ರಯ ಅಂತೀವಲ್ಲ, ಎರಡು ತತ್ವದ್ವಯಗಳು ಪ್ರಧಾನಾಂಗಭೂತವಾದದ್ದು. ಯಾವುದಕ್ಕೆ, ಜ್ಞಾನಕ್ಕೆ, ಮೋಕ್ಷಕ್ಕೆ ಎರಡು ಬೇಕು, ಬ್ರಹ್ಮಜ್ಞಾನ ಜಗದ್ಜ್ಞಾನ ಬೇಕು. ತತ್ವದ್ವಯಂ ಎರಡು ತತ್ವಗಳನ್ನು ಕೂಡ ಶಾಸ್ತ್ರೇ, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಮುಂದೆ ಇಂಟರ್ನ್ಯಾಷನಲ್ ಶಾಸ್ತ್ರ ಓದಬೇಕು ಹೇಳಿದ್ದಾರೆ ಅಂತ ಎರಡನ್ನೂ ಹೇಳಿ ಶಾಸ್ತ್ರ ಹೇಳಿಬಿಟ್ಟಿದ್ದಾರೆ. ಬಿಡಿ ಹಾಗೆ ತತ್ವಕ್ಕೆ ಅಲ್ಲೇ ಓದ್ಕೊಂಡ್ಬಿಡ್ತೀವಿ ಅಂತ ಕೇಳಿದರೆ ವಿಕ್ಷಿಪ್ಯ ಪ್ರತಿಪಾದಿತಂ, ಒಂದೇ ಕಡೆ ಹೇಳಿಲ್ಲ. ಎಲ್ಲೆಲ್ಲಿ ಹೇಳಿರ್ತಾರೆ ಅವರು, ಎಲ್ಲೆಲ್ಲೋ ಒಂದು ಕಡೆ ಹೇಳಿರ್ತಾರೆ. ಅದಕ್ಕೋಸ್ಕರವಾಗಿ ಶಿಷ್ಯ ಹಿತತಯ, ಶಿಷ್ಯರಿಗೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅರ್ಥ? ಚಿಕ್ಕ ಮಕ್ಕಳು ಬಡಿಸ್ಕೊಳ್ಳೋಕೆ ಬರುತ್ತಾ, ಕಲಿಸ್ಕೊಳ್ಳೋಕೆ ಬರುತ್ತಾ? ಏನು ಮಾಡ್ತಾರೆ ಅವರಿಗೆಲ್ಲ, ಬಡಿಸಿ ಪಾಯ್ಲೆಟ್ಗಳಿಗೂ ಬರೋದಿಲ್ಲ ಕೆಲವರಿಗೆ. ಅಷ್ಟು ಆಸ್ತಿದಲ್ಲಿ ಅದೆಲ್ಲ ಮಾಡಬೇಕೀಗ. ಆಚಾರ್ಯ ಎಂಥವ್ರು ಕರುನಾಡುಗಳಾದ್ದರಿಂದ ಶಿಷ್ಯ ಇದ್ದದೆ ಇಷ್ಟೆಲ್ಲ ಇಷ್ಟು ಸತ್ವಸಂಖ್ಯಾ ಇರೋದು 16 ಶ್ಲೋಕ ಇತ್ತು, 11 ಶ್ಲೋಕ ಇದೆ. ಇಷ್ಟು ಓದ್ಬೇಕಾದ್ರೆ ಎಷ್ಟು ಗ್ರಹ ಕಲೆಕ್ಟ್ ಮಾಡಿರೋ ಗೊತ್ತಾ? ಹಿಡಿದು ಇಷ್ಟೇ ಎಷ್ಟು ಚಟ್ಟಿ ಹಾಕ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ ಮಾಡ್ಬೇಕಾದ್ರೆ ಓದ್ತಾರೆ ಮಾಡು. ಅಯ್ಯೋ ನೋಡ್ಬೇಕಾದ್ರೆ ಏಕಲಂ ಬರೋದಿಲ್ಲ, ಅದು ಪ್ರೋಸೆಸ್ ಇದೆ ಅದಕ್ಕೊಂದು. ಅದೇ ರೀತಿಯಲ್ಲಿ ಆಚಾರ್ಯ ಇಷ್ಟೆಲ್ಲ ಮಾಡಿದ್ದೆ ಅಷ್ಟೇ ನಮ್ಮ ಮಾಡ್ಕೊಳಕ್ ಬರುತ್ತೆ. ಈಗ ನಮಗೆ ರುಚಿಲ್ಲದ ಬೈಲಕ್ಕೆ ಬರುತ್ತೆ ಹೊರತು ಮಾಡ್ಕೊಳಕ್ ಬರೋದಿಲ್ಲ. ಓದ್ತಾರೆ, ಅದಕ್ಕೋಸ್ಕರ ಆಚಾರ ಮಾಡಿಬಿಟ್ಟು. ಇದು ಹಿತ ಯಾರಿಗೆ ಹಿತ? ಇದು ಶಿಷ್ಯ ಹಿತ ತಯ. ಯಾರು ಅರ್ಥ ಶಿಷ್ಯರಲ್ಲ ಅಂತ ಅರ್ಥ. ಶಿಷ್ಯ ಹಿತ ತಯ, ಹಿತ ಹಿತತ, ಹಿತಶ್ಯ ಭಾವ ಹಿತತ, ಶಿಷ್ಯಾಣ ಹಿತತ, ಶಿಷ್ಯ ಹಿತತ ತಯ, ಶಿಷ್ಯ ಹಿತ ತಯ, ಶಿಷ್ಯರ ಮೇಲಿನ ಹಿತ, ಶಿಷ್ಯರಿಗೆ ಹಿತವಾಗಬೇಕು ದೃಷ್ಟಿಯಿಂದಾಗಿ ಸಂಗೃಹ್ಯ ವಿಕ್ಷಿಪ್ತವಾಗಿದ್ದನ್ನು ಒಂದುಗೂಡಿಸಿಬಿಟ್ಟು ಪ್ರತಿಪಾದಯಿತು, ಪ್ರತಿಪಾದನೆ ಮಾಡಲಿಕ್ಕೋಸ್ಕರವಾಗಿ ಈ ಪ್ರಕರಣ ಆರಭ್ಯತೆ ಭಗವಾನ್ ಆಚಾರ್ಯ. ಇದಂ ಪ್ರಕರಣವನ್ನು, ಈ ಪ್ರಕರಣವನ್ನು ಭಗವಾನ್ ಆಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಟೀಕಾರಾಯರ ಆಚಾರ್ಯ ಹೆಸರೇಳೋದು ಭಾರಿ ಕಡಿಮೆ. ಭಗವಾನ್ ಆಚಾರ್ಯ ಅಂತ ಅವ್ರ ಬಗ್ಗೆ ಹೇಳೋದು, ಅದಕ್ಕೆ ಭಗವತ್ಪಾದರು ಅಂತ ಅದಕ್ಕೆ ಕರೆಯೋದು. ನಿಮ್ಮ ಆನಂದ ಇರ್ಥ ಭಗವತ್ಪಾದರು ಭಗವಾನ್ ಆಚಾರ್ಯರು, ಅದಕ್ಕೋಸ್ಕರ ಈ ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಡಿರ್ಬೇಕು. ಇದಿಷ್ಟು ಅವತಾರಿಕ ಇದು. ಇಷ್ಟೊತ್ತಿನ ಪಾಠ ಮುದೋಗಿತ್ತು ಅಲ್ಲಿ, ಹೆಚ್ಚು ಕಡೆ ಹೋದಲ್ಲ. ಇಷ್ಟು ಹೇಳೋದಕ್ಕೆ ಮೊದಲೇ ಪಾಠ ಮುದೋಗಿತ್ತು ಅಂತ ಹೇಳಿದರೆ ಮೊದಲೇ ಶೋಕನೇ ಹೋಗೋದಿಲ್ಲ. ಇದು ಟಿಪ್ಪಣಿ ತಗೊಂಡ್ರೆ ಇಷ್ಟು ಆಗೋದಿಲ್ಲ. ಇದು ಮೊದಲೇ ಶೋಕನೇ ಮುಗಿಯೋದಿಲ್ಲ, ಶ್ರೀಪದೇ ಪದ ಬೋಧನೆ ಮುಗಿಯೋದಿಲ್ಲ. ಅಷ್ಟರ ಮಟ್ಟಿಗೆ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಆಗ ನಮಗೆ ಎಷ್ಟು ನಿಶ್ಚರಸ್ತೆ ಏನಂತ ಗೊತ್ತಾಗತ್ತ. ಪ್ರಕರಣವೇದ ವಾರಭ್ಯತೆ ಭಗವಾನ್ ಆಚಾರ್ಯ ಇಷ್ಟು ಹೇಳಿ ಪ್ರಕರಣ ಅಂತ ಹೇಳಿದ್ರಲ್ಲ, ಏನು ಪ್ರಕರಣ ಅಂದ್ರೇನು ಅಂತ ಪ್ರಶ್ನೆ. ಪ್ರಕರಣ ಅಂದ್ರೇನು ಅದಕ್ಕೆ ಉದ್ದೇಶ ಹೇಳಬೇಕು. ನಮ್ಮಲ್ಲಿ ಪ್ರಕರಣ ಅಂದ್ರೆ ಏನು ಪ್ರಕರಣ ಅಂತ ಕೇಳ್ತಾರೆ. ಆ ಥರ ಕೇಸಲ್ಲಿ ಕೋರ್ಟಲ್ಲಿ ಪ್ರಕರಣಗಳೇ ಬೇರೆ, ಮನೆಯಲ್ಲಿ ಪ್ರಕರಣಗಳೇ ಬೇರೆ, ಗಲಾಟೆ ಪ್ರಕರಣಗಳೇ ಬೇರೆ. ಇಲ್ಲಿ ಯಾವ ಪ್ರಕರಣ ಅಂತ ಕೇಳಿದರೆ ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹುಹು ಪ್ರಕರಣಂ ನಾಮ ಗ್ರಂಥಭೇದಂ ವಿಪಸ್ಥಿತ. ಡೆಫಿನೇಷನ್ ಅದಕ್ಕೆ ಅಂದರೆ ಶಾಸ್ತ್ರೈಕ ದೇಶ ಸಂಬದ್ಧಂ, ಶಾಸ್ತ್ರದ ಒಂದು ಪೋರ್ಷನ್ಗೆ ರಿಲೇಟ್ ಆಗಬೇಕು. ಗೊತ್ತಾಯ್ತಾ? ಶಾಸ್ತ್ರ ಎರಡು ಪೋರ್ಷನ್ ಇದೆ. ಎರಡು ಪೋರ್ಷನ್ ಅಂದರೆ ಯಾವುದು? ಒಂದು ಪ್ರಮಾಣ ಭಾಗ, ಪ್ರಮೇಯ ಭಾಗ ಅಂತೀವಿ. ಪ್ರಮಾಣ ಭಾಗ, ಪ್ರಮೇಯ ಭಾಗ. ದಾಸ್ತಾಹಿತ್ಯದಲ್ಲಿ ಇರೋದು ಯಾವ ಭಾಗ? ಪ್ರಮೇಯ ಭಾಗ. ಪ್ರಮಾಣ ಭಾಗ ಅದರಲ್ಲಿ ಡಿಸ್ಕಸ್ ಮಾಡೋದಿಲ್ಲ, ಪ್ರಮೇಯ ಭಾಗ ಇದೆ. ಆ ಸಂಸ್ಕೃತ ವ್ಯಾಸಾಹಿತ್ಯದಲ್ಲಿ ಎರಡೂ ಇದೆ, ಪ್ರಮಾಣ ಭಾಗ ಅಂದರೆ ಪ್ರಮೇಯ ಭಾಗವೂ ಇದೆ. ಪ್ರಕರಣ ಯಾವಾಗಲೂ ಏನಾಗಿರಬೇಕು? ಇಂಗ್ಲೀಷ್ನಲ್ಲಿ ಮಾನೋಗ್ರಾಫ್ಸ್ ಅಂತ ಕರೀತಾರೆ. ಒಂದು ಟಾಪಿಕ್ಗೆ ಅದು ರಿಸ್ಟ್ರಿಕ್ಟ್ ಆಗಬೇಕು, ಒಂದು ಟಾಪಿಕ್ಗೆ. ಅದಕ್ಕೆ ಪ್ರಮಾಣ ಶಾಸ್ತ್ರ, ಪ್ರಮೇಯ ಶಾಸ್ತ್ರದಲ್ಲಿ ಯಾವ ಶಾಸ್ತ್ರ ಸೇರಿಸ್ತಿದ್ದಾರೆ ಈಗ? ಪ್ರಮೇಯ ಶಾಸ್ತ್ರ, ತತ್ವ ಸಂಖ್ಯಾನ ಪ್ರಮೇಯ ಶಾಸ್ತ್ರ ಇದೆ. ತತ್ವ ಅಂದರೆ ಪ್ರಮೇಯ ಅಂತಾನೆ ಹೆಸರು. ಅದು ಒಂದು ಭಾಗ. ಇನ್ನೊಂದು ಭಾಗ ಶಾಸ್ತ್ರ ಕಾರ್ಯಾಂತರೇ ಸ್ಥಿತ. ಶಾಸ್ತ್ರಕ್ಕೆ ಎರಡು ಕೆಲಸ ಇದೆ. ಒಂದು ಕೆಲಸ ಏನೋ ಸ್ವಮತ ಸ್ಥಾಪನೆ, ಇನ್ನೊಂದು ಕೆಲಸ ಏನು ಪರಮತ ಖಂಡನೆ. ಅದರಲ್ಲಿ ತತ್ವಸಂಖ್ಯಾ ಅಂದರೆ ಪರಮತ ಖಂಡನೆ ಮಾಡೋದಿಲ್ಲ. ಏನು ಮಾಡ್ತಾರೆ? ಸಿದ್ಧಾಂತ ಮಾತ್ರ ಹೇಳ್ತಾರೆ. ಅದಕ್ಕೇನೆ ಪ್ರಮೇಯ ಹೇಳ್ತಾರೆ. ಒಂದು ಭಾಗ ಆಯಿತು, ಬರೀ ಮಂಡನೆ ಮಾಡ್ತಾರೆ, ಎರಡಾಯಿತು. ಅದರಿಂದಾಗಿ ಪ್ರಕರಣ ಆಯಿತು. ಎರಡು ಸೇರಿಬಿಟ್ಟಾಗ ಏನಾಗುತ್ತೆ? ಅದು ಬೃಹತ್ ಗ್ರಂಥ ಅಂತ ಕರೀತಾರೆ, ಉದ್ಗ್ರಂಥ. ಎರಡು ಸೇರಿಬಿಟ್ಟಾಗ ಒಂದು ಆರ್ಟಿಕಲ್ ಬೇರೆ, ಬುಕ್ ಬೇರೆ. ಗೊತ್ತಾಯ್ತಾ? ಬುಕ್ಕಲ್ಲಿ ಏನಿರುತ್ತೆ? ಎಲ್ಲ ಆಸ್ಪೆಕ್ಟ್ ಕವರ್ ಮಾಡ್ತಾರೆ. ಆರ್ಟಿಕಲ್ ಎಲ್ಲ ಆಸ್ಪೆಕ್ಟ್ ಅಲ್ಲ, ಒಂದು ಆಸ್ಪೆಕ್ಟ್ ಹೇಳ್ಬಿಡ್ತಾರೆ. ಮೂಲ ತತ್ವ ಸಂಖ್ಯಾನದ ಅವತಾರಿಕ ಮೂಲವೇ ಅಷ್ಟೇ. ತತ್ ಮೊದಲ ಮಂಗಲ ಶ್ಲೋಕ ಅಷ್ಟೇ. ಇಡೀ ತತ್ವ ಸಂಖ್ಯಾನ ಅದು ಬೇರೆ ಆಯ್ತು. ಆಚಾರ್ಯರು ಏನ್ ಮಾಡ್ತಿದ್ದಾರೆ? ಈ ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಲ್ಲಿ ಆಚಾರ್ಯ ಪ್ರಾರಂಭ ಮಾಡ್ತಾರೆ. ಅವ್ರಿಗೇನು ಕೆಪಾಸಿಟಿ ಇದೆ ಅಂದ್ರೆ ಭಗವಾನ್ ಅಂತ ಕರ. ಅವ್ರು ಭಗವಾನ್ ಪ್ರೊಫೆಸರ್ ಮಾತಾಡ್ತಾರೆ ಅಂದ್ರೆ ಹಾಗೆ ಹಾಕಿ ಪ್ರೊಫೆಸರ್ ಸೂಟಬಲ್ ಅದು ಭಗವಾನ್ ಅಂತ ಕರ. ಭಗವಾನ್ ಅಂದ್ರೆ ಏನು? ಐಶ್ವರ್ಯಶ ಸಮಗ್ರಶ್ಯ ವೀರ್ಯಶ್ಯ ಯಶಸಃ ಶ್ರೇಯ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಕರೀತಾರೆ. ಭಗವಾನ್ ಧನವಾನ್ ಅಂತಿದೆ. ಧನವಾನ್ ಅಂದ್ರೇನು? ಧನ ಇರೋನ್ ಧನವಾನ್, ಗುಣವಾನ್ ಗುಣ ಇರೋನ್ ಗುಣವಾನ್. ಭಗವಾನ್ ಅಂದ್ರೇನು? ಭಗ ಇರೋನ್ ಭಗವಾನ್. ಈ ಭಗ ಅಂದ್ರೇನು? ತುಂಬ ಜನ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಭಗ ಅಂದ್ರೆ ಆರು ಗುಣಗಳನ್ನು ಕಲೆಕ್ಟಿವ್ಲಿ ಏನಂತ ಕರೀತಾರೆ? ಭಗ ಅಂತ ಕರೀತಾರೆ. ಆರು ಗುಣಗಳು ಕಲೆಕ್ಟಿವ್ಲಿ ಭಗ. ಯಾವುದೌದು? ಐಶ್ವರ್ಯಶ್ಯ ಸಮಗ್ರಶ್ಯ ವೀರ್ಯಶ್ಯ ಯಶಸಃ ಶ್ರೇಯ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಐಶ್ವರ್ಯಶ್ಯ ಐಶ್ವರ್ಯ ಮೊದಲು, ಆಮೇಲೆ ಸಮಗ್ರಶ್ಯ ವೀರ್ಯಶ್ಯ ವೀರ್ಯ ವೀರತನ, ಯಶಸಃ ಶ್ರೇಯ. ಯಶಸ್ ಅಂದರೆ ಕೀರ್ತಿ, ಶ್ರೇಯ ಅಂದರೆ ಸಂಪತ್ತು, ಆಮೇಲೆ ಜ್ಞಾನ ಮತ್ತು ವಿಜ್ಞಾನ. ಇಷ್ಟು ಆರು ಆರನ್ನ ಇದ್ರೆ ಒಟ್ಟಿಗೆ ಭಗ ಅಂತ ಕರೆಯುತ್ತಾರೆ. ಅಷ್ಟಿದ್ರೆ ಸಾಲದು. ಸಮಗ್ರ ಇರಬೇಕು, ಟೋಟಲಿ ಇರಬೇಕು, ಅಬ್ಸಲ್ಯೂಟ್ ಸೆನ್ಸಲ್ಲಿ ಇರಬೇಕು. ನಿಜವಾಗ ಭಗವಾನ್ ಅಂದ್ರೆ ಯಾರಾಗ? ಪರಮಾತ್ಮೊಬ್ಬನೇ ಭಗವಾನ್. ಈಗ ಸಮಗ್ರ ಐಶ್ವರ್ಯ ಲಕ್ಷ್ಮೀಪತಿ ಅವನೊಬ್ಬನೇ, ಇನ್ಯಾರೂ ಅಲ್ಲ. ಆಮೇಲೆ ವೀರ್ಯಶ್ಯ ಇಡೀ ಜಗತ್ತು ಸೃಷ್ಟಿ ಮಾಡೋ ಸಾಮರ್ಥ್ಯ ಇರೋ ಒಬ್ಬನಿಗೇನೆ. ಯಶಸ್ಸ ದೇವರ ಕೀರ್ತಿ ಅಂತದ್ದು ಕೆಲವರಿಗೆಲ್ಲ ಔಟ್ ಎಷ್ಟೋ ಪೇಪರ್ಲಿ ಬೇರೆ ಪೇಪರ್ ಸುದ್ದ ಅವ್ರ ಸುದ್ದಿನೇ ವಾರ ಮರ್ತೋಗ್ಬಿಡ್ತಾರೆ ಪೂರ್ತಿ. ಕೆಲವು ವರ್ಷ ಬಂದಿತ್ತಾ ಅಂತ ಕೇಳ್ತಾರೆ. ಆ ಥರ ಆಗಿದೆ ದೇವ್ರ ಹಾಗೆ ಯಶಸ್ ಯಾವಾಗಲೂ ಇರತಕ್ಕಂಥದ್ದು. ಆಮೇಲೆ ತ್ರಿಯ ಜ್ಞಾನ ವಿಜ್ಞಾನ, ದೇವರ ಜ್ಞಾನ ಎಂಥದ್ದು? ಎಸ್ ಸರ್ವಜ್ಞ ಸರ್ವವಿತ್. ವಿಜ್ಞಾನ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷಾಮ್ಯ ಶೇಷತಃ. ಇನ್ನೊಂದು ಪದ ವೈರಾಗ್ಯ ಅಂತ ಬೇರೆ ಪದ ಪಾಠಾಂತರ ಇದೆ ಅದಕ್ಕೆ. ಎಲ್ಲದರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಏನಂತ ಕರೀತಾರೆ ಅವ್ರನ್ನ? ಭಗವಾನ್ ಅಂತ ಕರೀತಾರೆ. ಆಚಾರ್ಯರು ಭಗವಾನ್ ಯಾತಕ್ಕೆ ಅಂತ ಕೇಳಿದರೆ ದೇವರು ಪ್ರತಿಬಿಂಬ, ಆದ್ರಿಂದ ಹೇಗಿದ್ದಾರೆ ಅವರು? ಭಗವಾನ್ ಇದ್ದಾಗೆ ಇದ್ದಾರೆ, ಆದ್ರಿಂದಾಗಿನೇ ಅವರನ್ನ ಭಗವಾನ್ ಅಂತ ಕರೆದಿದ್ರಿ. ಅವರು ಸಮರ್ಥರು ಅಂತ ಅರ್ಥ. ಹೀಗಾಗಿ ಹೇಳ್ತಕ್ಕಂಥವರು ಭಗವಾನ್ ಶ್ರೀಮದ್ ಆಚಾರ್ಯರು, ಕೇಳ್ತಕ್ಕಂಥವರೆಲ್ಲ ಶಿಷ್ಯರು. ವಿಷಯ ಅಂಬೋದು ತತ್ವದ ವಿಚಾರ, ಪ್ರಯೋಜನ ಏನು? ಮೋಕ್ಷ ಪ್ರಾಪ್ತಿ. ಈಗ ನಾಲ್ಕು ಕಾರಣ ಇದ್ದಾಗ ಏನಂತ ಕರೀತಾರೆ ಅದಕ್ಕೆ? ಅನುಬಂಧ ಚತುಷ್ಟಯ ಅಂತಂದ್ರು. ಯೋಗ್ಯರಾದ ಮೂಷ್ಠುಗಳೇ ಅಧಿಕಾರಿಗಳು, ಗೊತ್ತಾಯ್ತಾ? ಅದಕ್ಕೆ ಪ್ರತಿಪಾದ್ಯವಾದ ವಿಷಯ ಬ್ರಹ್ಮತತ್ವ, ಅದು ಸಂಬಂಧಪಟ್ಟಂತೆ ಉಳಿದ ತತ್ವಗಳು, ಪ್ರಯೋಜನ ಮೋಕ್ಷ, ತಿಳಿಸಿಕೊಡೋದು ತಿಳಿಯೋದು, ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂತ ಕರೀತಾರೆ. ಅದು ಸಂಬಂಧ. ನಾಲ್ಕು ದೃಷ್ಟಿಯಿಂದ ಗ್ರಂಥವನ್ನ ಓದಲೇಬೇಕು ಅಂತಾಯ್ತು. ಎರಡು ವ್ಯತ್ಯಾಸ ಇದೆ. ಐಶ್ವರ್ಯ ಅಂದ್ರೆ ಯೋಗೈಶ್ವರ್ಯವನ್ನು ಐಶ್ವರ್ಯ, ಎತ್ತರ ಯೋಗೇಶ್ವರ ಕೃಷ್ಣ. ನಮ್ಮ ಸಾಮಾನ್ಯ ಕನ್ನಡದಲ್ಲಿ ಏನೋ ಐಶ್ವರ್ಯ ಅಂತ ಅಷ್ಟು ಏನಾಗಿಬಿಟ್ಟಿದೆ, ಈಗ ಈ ಐಶ್ವರ್ಯ ತಿಳ್ಕೊಂಡ್ಬಿಡ್ತಾರೆ. ಅಣಿಬಾದಿಗಳನ್ನು ಐಶ್ವರ್ಯ ಅಂತಾರೆ. ಶ್ರೀ ಅಂದರೆ ವೆಲ್ತ್ ಅನ್ನು ಶ್ರೀ ಅಂತ ಕರೀತಾರೆ. ವೆಲ್ತ್ ಬೇರೆ, ಸ್ಪಿರಿಚುವಲ್ ವೆಲ್ತ್ ಬೇರೆ. ಸ್ಪಿರಿಚುವಲ್ ವೆಲ್ತ್ ಅಣಿಬಾದಿ ಐಶ್ ಯೋಗ ಶಕ್ತಿ ಅಂತ ಗೊತ್ತಾಯ್ತಾ. ವಿದ್ಯಾ ಒಂದು ಧನ, ವಿದ್ಯಾಧನಂ ಸರ್ವಧನ ಪ್ರಧಾನಂ. ಇದು ಬೇರೆ ಧನ. ಇವತ್ತು ಧನ ಅಂತ ನಮಗೆ ಅರ್ಥ ಆಗೋದೆಲ್ಲ ಯಾವುದು? ಈ ವಿದ್ಯಾಧನ ಧನ ಅಂತ ಅರ್ಥ ಮಾಡ್ಕೊಂಡಿಲ್ಲ, ಗೊತ್ತಾಯ್ತಾ? ಆದರೆ ನಿಜವಾದ ಧನ ವಿದ್ಯಾಧನ. ಅನಂತರ ಇದು ಐಶ್ವರ್ಯ ಹಾಗೆ. ಯೋಗೈಶ್ವರ್ಯ ಬೇರೆ, ಈ ಸಂಪತ್ತು ಬೇರೆ. ಅದಕ್ಕೆ ಎರಡು ಬೇರೆ ಬೇರೆ ಹೇಳಿ ಇಷ್ಟು ಹೇಳಿ ಮುಂದೆ ಫಸ್ಟ್ ಶುರು ಮಾಡ್ತಾರೆ. ಒಂದೊಂದು ಡಿಸ್ಕಷನ್ ಶುರು ಮಾಡ್ತಾರೆ. ಶುರು ಮಾಡೋಕ್ಕಿಂತ ಮುಂಚೆ ಎಷ್ಟು ವಿಷಯ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕರಣ ಅದು ಮಂಗಲಂ ಕಿಮಪಿ ಕಸ್ಪಾನ್ನ ಅನುಷ್ಠಿತಂ. ಮಂಗಲಾಚರಣೆ ಬರೆದು ಯಾಕೆ ಶುರು ಮಾಡ್ತಿದ್ದಾರೆ ಆಚಾರ್ಯರು? ಶುರುವಾಯ್ತು, ತಾವು ಮಂಗಲಾಚರಣೆ ಮಾಡಿದ್ದಾರೆ. ಶ್ರೀಪದೇ ಪದಾಂಬವನ್ನು ಮಾಡಿಬಿಟ್ಟಿದ್ದಾರೆ. ಈಗ ನಿಮ್ಮ ಆಚಾರ್ಯ ಯಾಕೆ ಮಾಡಲಿಲ್ಲ? ನಿಮ್ಮ ಆಚಾರ ಮಾಡಿದ್ರೆ ನೀವು ಯಾಕೆ ಮಾಡಿದಿರಿ? ಆ ಥರ ಆಚಾರ ಮಾಡಿದ್ರೆ ನೀವು ಯಾಕೆ ಮಾಡಲಿಲ್ಲ? ಯಾಕೆ ಬಿಟ್ಟರೆ ಯಾಕೆ ಮಾಡಿದಿರಿ? ಮಾಡದೆ ಹೋದರೆ ಯಾಕೆ ಬಿಟ್ಟಿರಿ? ಎರಡಾಗು, ಮಾಡಿದರೆ ಬಿಡಬಾರ್ದು, ಬಿಟ್ಟಿದ್ರೆ ಮಾಡಬಾರ್ದು. ನಾನು ಪ್ರಕರಣ ಅದು ಮಂಗಲಂ ಕಿಮಪಿ ಕಸ್ಮಾನ್ ಅನುಷ್ಠಿತ. ಕಿಮಪಿ ಮಂಗಲಂ ಅಂತ ಹೇಳಿದರೆ ಯಾವುದೋ ರೀತಿ ಮಾಡಬೇಕಲ್ಲ. ಯಾವ ರೀತಿ ಮಾಡೇ ಇಲ್ಲವಲ್ಲ ಮಂಗಲಾಚರಣೆನ? ಕಾಯೇನ ವಾಚ ಮನಸ್ಸ ಮಾಡಬೇಕು, ಒಂದು ಮಾಡಿಲ್ವಲ್ಲ ಅಂತ ಪ್ರಶ್ನೆ. ಈಗ ನಾ ತಾವತ್ ತದ ಅಲಪ ಅಫಲಮೇವಾ. ಈಗ ಡಿಸ್ಕಸ್ ಮಾಡಿ, ಮತ್ತೆ ಡಿಸ್ಕಸ್ ಮಾಡಿ, ಎರಡರಲ್ಲಿ ಮಾಡ್ತಾರೆ, ಉಳಿದೆಲ್ಲ ಅಂಡರ್ಸ್ಟುಂಡ್. ಈಗ ಸುಧಾ ಓದಬೇಕಾದ್ರೂ ಕೂಡ ಆ ಬಗ್ಗೆ ಜಾಸ್ತಿ ಬರೆಯೋದಿಲ್ಲ, ಇಲ್ಲಿಂದ ಓದ್ಕೋಬೇಕಲ್ಲ. ತಿಳೀತಾ? ಈಗ ಹೇಳಿದ್ದು ಹೇಳಿದ್ರೆ ಏನಾಗುತ್ತೆ? ಅದು ಅದೇ ವಿಷಯ ಅದ. ಉತ್ತಮ ನೋ ವ್ಯಕ್ತಿ ಭೂಯ ಅಷ್ಟೇ. ತಾವತ್ ತದ ಅಫಲಮೇವಾ. ಮಂಗಲಾಚರಣೆ ವೇಸ್ಟ್, ಅದಕ್ಕೆ ಮಾಡಿಲ್ಲ ಅಂತೀರಾ? ಹೇಳಬಾರ್ದು. ಯಾಕೆ? ಪ್ರೇಕ್ಷಾವದ್ಭಿರನುಷ್ಠಿತತ್ವ. ಇದನ್ನ ಯಾರು ನಡೆಸ್ಕೊಂಡ್ಬಂದಿದ್ದಾರೆ ಮಂಗಲಾಚರಣೆ ಮಾಡೋ ಅಭ್ಯಾಸನ? ಜ್ಞಾನಿಗಳೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ತಿಳಿತಾ? ಜ್ಞಾನಿಗಳು ಮಾಡ್ಕೊಂಡ್ಬಂದ್ಮೇಲೆ ಅದೇನಲ್ಲ ಅಂತ ಅರ್ಥ, ಅಫಲ ಅಲ್ಲ. ಯಾವುದೇ ಒಂದು ಸಾಮಾನ್ಯ ಕೆಲಸ ಬುದ್ಧಿ ಇಲ್ಲ, ಮಾಡ್ತಾನೆ ಇರ್ತಾರೆ, ಬಿಡಿದೆ ಅಂದ್ಬಿಡ್ತಾರೆ. ಜ್ಞಾನಿಗಳು ಮಾಡಿರ್ತಾರೆ, ಹಾಗೆ ಯೋಚನೆ ಮಾಡೋಣ, ಒಂದೇನೋ ಕೆಲಸ ಇರಬೇಕು. ಅರ್ಥ ಆಯ್ತಾ? ಸೊ ಪ್ರೇಕ್ಷಾ, ಪ್ರೇಕ್ಷಾ ಅಂದ್ರೆ ಏನು? ಪ್ರೇಕ್ಷಾ ಅಂದ್ರೆ ಬುದ್ಧಿ, ಜ್ಞಾನ. ಜ್ಞಾನ ಬುದ್ಧಿನ ಪ್ರೇಕ್ಷಾ, ಅಚ್ಯುತ ಪ್ರೇಕ್ಷರು. ಪ್ರೇಕ್ಷಾ ಜ್ಞಾನ ಪರಿಪ್ರಜ್ಞಾ ಎಲ್ಲ ಪರ್ಯಾಯ ಪದಗಳು. ಪ್ರೇಕ್ಷಾವನ್ ಅಂದ್ರೆ ಏನು? ಜ್ಞಾನ ಇರೋರು ಅಂತ ಅರ್ಥ. ಪ್ರೇಕ್ಷಾವಧ್ವಿ ಬಹುವಚನ. ಒಬ್ಬ ಪ್ರೇಕ್ಷಾವನ್ ಏನ್ ಮಾಡಬಹುದು? ಉದಾಹರಣೆಗೆ ಒಬ್ಬ ಪ್ರೇಕ್ಷಾವನ್ ಮಾಡಿದರೆ ಯಾವುದೋ ವೈಯಕ್ತಿಕ ಕಾರಣಕ್ಕೆ ಮಾಡಿರ್ಬೋದು. ಒಬ್ಬ ಪ್ರೇಕ್ಷಾವನ್ ವೈಯಕ್ತಿಕ ಕಾರಣವಾಗಿ ಎಲ್ಲ ಪ್ರೇಕ್ಷಾವತ್ರ ಮಾಡಿ ಏನಾಗುತ್ತಾಗ? ರೂಲ್ ಆಗುತ್ತೆ. ಒಬ್ಬ ಪ್ರೇಕ್ಷಾವನ್ ಮಾಡೋದು ಬೇರೆ, ಅವ್ರು ವೀಕ್ನೆಸ್ ಇರ್ಬೋದು ಕೆಲಸ. ಪ್ರೇಕ್ಷಾವಂತಂದು ಏನಾಗಿರ್ಬೋದು? ಅದು ವೀಕ್ನೆಸ್. ಎಲ್ಲ ಪ್ರೇಕ್ಷಾವತ್ರ ಮಾಡಿದ್ರೆ ಏನಾಗುತ್ತಾಗ? ರೂಲ್ ಆಗ್ಬಿಡ. ಅದಕ್ಕೆ ಪ್ರೇಕ್ಷಾವಧ್ವಿಹಿ. ಒಂದು ಕೋರ್ಟ್ ಆರ್ಡರ್ ಇದೆ, ನೂರಾರು ಕೋರ್ಟ್ ಬಂದ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಮಾತಾಡೋಗೆ ಇಲ್ಲ, ಇನ್ನು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕಾಗಿ ಪ್ರೇಕ್ಷಾವಧ್ವಿಹಿ ಅನುಷ್ಠಿತತ್ವ. ತುಂಬಾ ಜ್ಞಾನಿಗಳು ಅನುಷ್ಠಾನ ಮಾಡಿ. ಯಾರು ಪ್ರೇಕ್ಷಾವಂತರು ಆಚಾರ್ಯರಿಗೆ? ಹೈಗ್ರೀವ ದೇವರು, ವೇದವ್ಯಾಸ ದೇವರು, ಅಂಥವರು ಪ್ರೇಕ್ಷಾವಂತರು. ಅವರೆಲ್ಲ ರಾಮಾಯಣ ಭಾಗವತನ ಜನ್ಮಾಧ್ಯಕ್ಷ ಶುರು ಮಾಡ್ತಾರೆ, ಮಹಾಭಾರತ ನಾರಾಯಣ ಸ್ವರ್ಗನು ಶುರು ಮಾಡ್ತಾರೆ. ಅಂಥದ್ದು ನೀವು ಬಿಟ್ಬಿಟ್ಟು ಹೇಗಾಗುತ್ತೆ ಅಂತ ಪ್ರಶ್ನೆ. ಈಗ ಅದು ವೇಸ್ಟ್ ಅಲ್ಲ. ನಾಭಿ ಪ್ರಾರಿಪ್ಸಿತ ಪರಿಸಮಾಪ್ತಿಯಾದಿ ವ್ಯತಿರಿಕ್ತ ಫಲಂ. ಹೋಗಿ ಏನು ಫಲ ಇರಬಹುದು ಅಂತ ಕೇಳಿದರೆ, ಏನೋ ಇರ್ಬೋದು ಬಳಿ ಫಲ. ಆ ವಿಷಯ ಆತ್ಮಾತಾರಣ ಅಂದರೆ ಇಲ್ಲ. ಪ್ರಕರಣದ ಆದಿಯಲ್ಲಿ ಗ್ರಂಥ ಮಂಗಲಾಚರಣೆ ಯಾತಕ್ಕೆ ಮಾಡ್ತಾರೆ ಅಂದರೆ, ಪ್ರಾರಿಪ್ಸಿತ ಪರಿಸಮಾಪ್ತಿ ಅದರ ಉದ್ದೇಶ. ಪ್ರಾರಿಪ್ಸಿತ ಪರಿಸಮಾಪ್ತಿ, ಪ್ರಾರಿಷ್ಠಿತ ಪರಿಸಮಾಪ್ತಿ ಅಂದ್ರೇನು? ಯಾವುದನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಪರಿಸಮಾಪ್ತಿ, ನಿರ್ವಿಘ್ನವಾಗಿ ಮುಗಿಬೇಕು. ಪರಿಸಮಾಪ್ತಿ ಅಂದ್ರೇನು? ನಿರ್ವಿಘ್ನ ಮುಗಿಬೇಕು. ಅದಕ್ಕಾಗಿ ಮಂಗಲಾಚರಣೆ ಮಾಡಿದ್ರೆ ಏನಾಗುತ್ತಾಗ? ನಿರ್ವಿಘ್ನ ಮುಗಿಯುತ್ತೆ. ಅದಕ್ಕೋಸ್ಕರ ಮಂಗಲಾಚರಣೆ ಮಾಡಬೇಕು. ಇದ್ರ ಬಿಟ್ಟು ಬೇರೆ ಫಲ ಇಲ್ಲ ಅದಕ್ಕೆ. ಅತಿರಿಕ್ತ ಫಲ ಇದೇ ಫಲನೇ ಅದಕ್ಕಿರೋದು. ಯಾತಕ್ಕೆ ಪ್ರಾರಂಭದಲ್ಲಿ ಮಂಗಲಾಚರಣೆಗೆ ಗ್ರಂಥ ಪರಿಸಮಾಪ್ತಿನೇ ಮುಖ್ಯ ಪ್ರಯೋಜನ ಅಂತ ಯಾಕೆ ಹೇಳ್ತೀರಿ ಅಂದರೆ, ನಿಯಮೇನ ಪ್ರಾರಂಭೇ ಅನುಷ್ಠಾನ ತದನುಷ್ಠಾನ. ಅದೆಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ? ಅದನ್ನು ಪ್ರಾರಂಭದಲ್ಲಿ ಮಾಡ್ತಾರೆ. ಪ್ರಾರಂಭ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ, ನಿರ್ವಿಘ್ನ ಮುಗಿಲಿ ಅಂತ ಅರ್ಥ. ಇದು ಸಿಂಪಲ್ ಆನ್ಸರ್. ಇಷ್ಟೆಲ್ಲ ಆಯ್ತು. ಈಗ ಒಟ್ಟು ಏನಾದ್ರು ಬಂಗಲಾಚರಣೆ ಮಾಡಬೇಕು ಅಂತ ಆಯ್ತು, ಬಿಡಬೇಕು ಅಂತ ಆಯ್ತು, ಈಗ ಮಾಡಬೇಕು ಅಂತ ಆಯಿತು. ಅದಕ್ಕೇನು ಆಧಾರ? ಅದಕ್ಕೀಗ ಪ್ರೇಕ್ಷಾವಂತರು ಮಾಡಿರೋದೇ ಕಾರಣ. ಮತ್ತೆ ಇದು ಮಾಡಿದ್ದೀರೋ ನೀವೀಗ? ಮಾಡಿಲ್ಲ ಅಂತ ಆಯ್ತು. ಹೋಗಲಿ, ಅದು ವೇಸ್ಟ್ ಅಲ್ಲ. ಪ್ರಯೋಜನ ಏನಿದೆ ಅಂತ ಕೇಳಿದರೆ, ನಿರ್ವಿಘ್ನ ಪರಿಸಾವತನ ಪ್ರಯೋಜನ ಅಂತಾಯ್ತು. ಸೊ ಆಚಾರ್ಯ ಯಾಕೆ ಮಾಡಲಿಲ್ಲ? ಇದು ಪೂರ್ವಪಕ್ಷ ಅನುವಾದ, ಪೂರ್ವಪಕ್ಷ ಏನು ಮಾಡ್ತಾನೋ ಅವ್ನು ಫಸ್ಟು ಎಕ್ಸ್ಪ್ಲೇನ್ ಮಾಡ್ತಾ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಇದು ಅಂತ ಹೇಳ್ತಾನೆ. ಅದಿಷ್ಟೊಂದು ಹೇಳೋದಕ್ಕೆ ಏನಂತ ಕರೀತಾರೆ ಅದಕ್ಕೆ ಪೂರ್ವಪಕ್ಷ ಅನುವಾದ. ಇಷ್ಟೇ ಓದ್ಕೊಂಡ್ಬಿಟ್ರೆ ಏನಾಗುತ್ತೆ, ಟೀಕಾರ ಮಾಡಬೇಡ ಅಂತ ಹೇಳಿದಾರೆ ಅಂತಾಗ್ಬಿಡೋದು. ಇತ್ತೀಚೆಗೆ ಮುಂದೆ ಇದೆಯಲ್ಲ, ಅದಿಷ್ಟು ಇಷ್ಟೇ ಓದ್ಕೊಂಡ್ಬಿಟ್ಟು ನೋಡಿ, ಟೀಕಾದಲ್ಲಿ ಬರೆದ ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ ಅಂತ ಹೇಳಿದ್ರೆ ಹಾಗೆಲ್ಲ ಮುಂದೆ ಓದ್ತೇವೆ ಉತ್ತರ ಕೊಡ್ತೇವೆ ಅಂತ ಹೇಳಿದ್ರು. ಏನದು ಅನುಷ್ಠಿತಮೇವ ಭಗವತಾ ಮಂಗಲಂ. ನೀನೇನು ಪ್ರಶ್ನೆ ಮಾಡಿದ್ದೀನಿ ನೀನೀಗ ಮಂಗಳಾಚರಣೆ ಯಾತಕ್ಕೆ ಮಾಡಿಲ್ಲ ಅಂತ ಕೇಳಿದೆಯಲ್ಲ, ನಾವು ಮಾಡಿದ್ದಾರೆ ಅಂತ ನಾನು ಹೇಳೋದೀಗ ಮಾಡಿಲ್ಲ ಅಂತ ಹೇಳೋದೇ ಇಲ್ಲ, ಮಾಡಿದ್ದೇವೆ. ಅಲ್ಲಿ ಎಲ್ಲಿ ಮಾಡಿದ್ದಾರೆ ನೋಡು ಅಂದರೆ ಮಾನಸಾದೇರಪಿ ತಸ್ಯ ಸಂಭವ. ನೀನೇನು ಗೊತ್ತು ಮಾಡಿಲ್ಲ ಅಂಥೇಳಿ. ಈಗ ನಮಸ್ಕಾರ, ಅರ್ಜೆಂಟ್ ಕೆಲಸ ಇತ್ತು, ತುಂಬ ಜನ ಮಾತಾಡೋದಿರ್ತಾರೆ. ಜೀವಂತ ಪ್ರವೇಶ ಶುರು ಮಾಡಿಬಿಟ್ಟು ಹೇಳೋ ಹೊತ್ತಿಗೆ ಮುಂದೆ ಬಿಡ್ತಾ ಇದೆ ನಿಮಿಷದಾಗೆ. ಒಂದೆರಡು ಪ್ರೇಮ ಮಾಡೋರು ಮಂಗಳಾಚರಣೆ ಶುರು ಮಾಡಿಬಿಟ್ರೆ ಗತಿಯಾದ್ರು, ಸ್ವಾಗತ ಮಾಡೋರು ಮಂಗಳಾಚರಣೆ ಮಾಡಿಬಿಟ್ರೆ ಕಾರ್ಯಕ್ಕೆ ಮುಗಿಯೋದು ಯಾವಾಗ? ಅವ್ರೇನು ಮಾಡ್ಬೋದು? ಮಂಗಳ ಅವರು ಮಾಡಬೇಕು ಮಂಗಳಾಚರಣೆ, ಯಾಕೆ ಇನ್ನೊಂದು ಸ್ವಾಗತ ಕರಿಬೇಕಲ್ಲ ಅವ್ರನ್ನ. ಇನ್ನೊಂದು ಕರಿಬೇಡಿ, ಸ್ವಾಗತ ಮಾಡಬೇಡ್ರಿ ಅಂತ ಹೇಳ್ಬಾರ್ದು. ಒಂದನ ಅರ್ಪಣೆ ಮಾಡಬೇಡ್ರಿ ಏನು ಮಾಡ್ಬೇಕು? ಅದಕ್ಕೆ ಮನಸ್ಸಲ್ಲಿ ಮಾಡಿಸ್ಕೊ ಮುಗಿದೋಯ್ತೆ. ಮಾಡಿಲ್ಲ ಅಂತ ಹೇಗಿರ್ತೀನಿ ನೀನೀಗ? ಪರೀಕ್ಷೆಯಲ್ಲಿ ಅಲ್ಲಿ ಗುರುಬೇವರು ಬರೆದ್ಬಿಟ್ರೆ ಏನಾಗುತ್ತೆ ಅದರೊಳಗೆ? ಗುರುಬೇವರು ವಾ ಶ್ರೀ ಕೃಷ್ಣ ಅರ್ಪಣ ವಸ್ತು ಬರೆದ್ಬಿಟ್ರೆ ಪೇಪರ್ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಮನಸ್ಸೇನು ಮಾಡ್ಕೋಬೇಕು? ಅದು ಮಂಗಳಾಚರಣೆ ಮಾಡದೇ ಇರಾಗಿಲ್ಲ, ಮಾಡಾಗಿಲ್ಲ, ಮಾಡಿಬಿಟ್ರೆ ಅದು ಅಬ್ಜೆಕ್ಷನ್ ಬರುತ್ತೆ. ಅದಕ್ಕೆ ಮನಸ್ಸೇನು ಮಾಡ್ಕೋತಾರೆ, ಇಲ್ಲ ಮಾಡಿದ್ದಾರೆ. ಮಾನಸಾದೇರಪಿ ತಸ್ಯ ಸಂಭವ, ಮನಸ್ಸೇನೆ ಮಾಡ್ಕೊಳ್ಬಹುದು. ಆದಿ ಶಬ್ದದಿಂದ ನಮಸ್ಕಾರ ಸಾಷ್ಟಾಂಗ ಮಾಡಿ ಶುರು ಮಾಡಿರ್ಬೋದು, ದೇವ್ರ ವಿಗ್ರಹ ನಮಸ್ಕಾರ ಮಾಡಬಹುದು. ಆಯ್ತಾಗ ಬರೀಬೇಕು ಅಂತ ನೀವೇ ಇಲ್ವಲ್ಲ, ಕಷ್ಟ ಆಯ್ತು. ಏವಂ ತಚ್ ಇದೆಲ್ಲ ಯಾಕ್ರೆ ಹೇಳ್ತೀರಿ, ಮಾಡಿಲ್ಲ ಅಂತ ಹೇಳಬೇಡ ಅಂತ ಕೇಳಿದರೆ ಆಚಾರ್ಯರು ತಚ್ಚ ಪರಮಾಸ್ತಿಕತ್ವ ಅನುಮೀಯತೆ, ಅದು ಮಾಡೇ ಮಾಡಿದ್ದಾರೆ ಗ್ಯಾರಂಟಿ. ಅದಕ್ಕೆ ಅಂದರೆ ಎಂಥವ್ರವ್ರು ಪರಮಾಸ್ತಿಕರು, ಆಸ್ತಿಕರೇ ಮಾಡ್ತಾರೆ, ಪರಮಾಸ್ತಿಕರು ಮಾಡದೇ ಇರ್ತಾರ ಆಗುತ್ತೆ. ಅವು ಇನ್ನೂ ಸ್ವಾರಸ್ಯ ಬೇರೆ ಕೊಡ್ಬೇಕು ಏನು ಹೇಳ್ತಾರೆ ಅಂತ ಕೇಳಿದರೆ, ಬೇರೆ ಗ್ರಂಥದಲ್ಲಿ ಮಾಡಿದ್ದಾರಲ್ಲ ಆದ್ದರಿಂದ ಮಾಡಿದ್ದಾರೆ ಅಂತ ಅರ್ಥ. ಭಾಷ್ಯಕ್ಕೆ ಮಾಡಿಲ್ವಾ, ಅನುವ್ಯಾಖ್ಯಾನಕ್ಕೆ ಮಾಡಿಲ್ಲ. ಒಬ್ಬರೇ ವ್ಯಕ್ತಿ ಒಂದೇ ಗ್ರಂಥ ಸಿಕ್ಕರೆ ಭಾರಿ ಗಲಾಟೆ ಆಗ್ಬೋದು, ಅವ್ರು 37 ಗ್ರಂಥದಲ್ಲಿ ಹೆಚ್ಚು ಗ್ರಂಥದಲ್ಲಿ ಮಾಡೇ ಇರೋದು. ಆದ್ದರಿಂದ ಏನಾಯ್ತು, ಅಲ್ಲಿಗೆ ಮಾಡೇ ಇದ್ದಾರೆ ಅಂತ ಗ್ಯಾರಂಟಿ. ಅದು ಹೆಚ್ಚ ಎಂ ಸ್ವಾತಂತ್ರ್ಯ ಆದಿ ಆಗಲಿ. ಮತ್ತೆ ಇನ್ನೊಂದು ಹೇಳ್ತಾರೆ, ಎಲ್ಲೋ ಮಾಡಿದ್ದಾರೆ ಸ್ವಾಮಿ ಶಿಷ್ಯರಿಗೆ ಅದೆಲ್ಲ ಗೊತ್ತಾಗಬೇಕಲ್ಲ ಅಂತ ಕೇಳಿದರೆ, ಇಲ್ಲೂ ಮಾಡಿದ್ದಾರೆ ಅಂತ. ಇಲ್ಲೂ ಮಾಡೇ ಇದ್ದಾರೆ. ನಮಸ್ಕಾರ ಮಾನಸ ಮಾಡಿದ್ದಾರೆ ಸರಿ, ವಚಸ ಮಾಡಿದ್ದಾರೆ, ಇನ್ನೊಂದು ಸ್ಪಷ್ಟ ಮಾಡಿದ್ದಾರೆ ನೋಡಿ ಎಲ್ಲಿ ಅಂದರೆ, ಹೆಚ್ಚಾಯಂ ಸ್ವಾತಂತ್ರ್ಯಾದಿ ವಿಶಿಷ್ಟಸ್ಯ ವಿಷ್ಣು ರಾಜಿತೈವ ಸಂಕೀರ್ತನಂ ಕರೋತಿ ಕಿಂ ತತ್ವೋ ಅನ್ಯನ್ ಮಂಗಲಂ ನಾಮ. ಸ್ವತಂತ್ರ ಅಂತ ದೇವರು ಹೇಳಿದ್ರೆ ಅದಕ್ಕಿಂತ ಮಂಗಲ ಬೇಕಾ ನಿಮಗೀಗ? ಲಕ್ಷ್ಮೀ ವೆಂಕಟೇಶ ಪ್ರಸಿದ್ಧತೋ ಅಂದರೂ ಮಂಗಲಾಚರಣೆನೇ, ಬರೀ ಲಕ್ಷ್ಮೀ ವೆಂಕಟೇಶ ಅಂದರೂ ಮಂಗಲಾಚರಣೆ. ವಿಶ್ವಂ ವಿಷ್ಣು ವಷಟ್ಕಾರ ಏನಿದೆ ಅಲ್ಲಿ? ವಿಶ್ವ ವಿಷ್ಣು ವಷಟ್ಕಾರ ಅಷ್ಟೇ ಇರೋದು, ನಮಗೆ ಏನು ಇಲ್ಲೇ ಇಲ್ಲ. ಅದು ಸ್ತೋತ್ರ ತಾನೇ, ಅದು ಒಂದಕ್ಕೂ ನಮ ಅಂತ ಸೇರಿಸಿಲ್ಲ. ಸ್ತೋತ್ರ ಹೌದೋ ಅಲ್ಲೋ? ಅದೇ ರೀತಿನೇ ನಮಸ್ಕಾರ ಇಬ್ಬ ಹೆಸರು ಹೇಳ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಮಂಗಳ ಆಗಿದೆ. ನಾರಾಯಣ ಅಂದರೆ ಮಂಗಳನೇ, ನಾರಾಯಣ ಅಂತ ಹೇಳ್ಬೇಕಲ್ಲ, ಮಂಗಳ ಆಗಬೇಕಾದ್ರೆ ನಾರಾಯಣ ಅಂದರೆ ಸಾಕು. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಂಶ. ಯೋಚನೆ ಮಾಡೋ ಕಾರಣನೇ ಇಲ್ಲ, ಅದರಿಂದಾಗಿನೆ ಸರಿ ಹೋಯ್ತು. ಆಮೇಲೆ ಅನ್ಯ ಪರಮಪಿ ಅಲ್ರಿ, ಏನು ಹೇಳ್ತೀರಿ ನೀವೀಗ? ಸ್ವತಂತ್ರ ಅಸ್ವತಂತ್ರ ತತ್ವ ಹೇಳೋದು ಕೊಟ್ಟಿದ್ದಾರೋ? ವಿಷ್ಣುವಿನ ಹೆಸರು ಮಂಗಲಾಚರಣೆ ಹೇಗಾಗುತ್ತೆ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ, ಅನ್ಯ ಪರಮಪಿ ತದ್ಭಕ್ತಿಯ ಅನುಷ್ಠಿತಂ ಸ್ವಭಾವಾತ್ ಸಂಪಾದಯತ್ತೇವ ಅಖಿಲ ಮಂಗಲಾನೀತಿ. ಒಂದು ವಿಷಯ ಮತ್ತೊಂದು ವಿಷಯ ಹೇಳಬಾರ್ದು ಅಂತಿಲ್ಲ. ಯಾವುದೋ ಪರ್ಪಸ್ಸಿಗೆ ದೇವರ ಹೆಸರು ಹೇಳಿದರೂ ಕೂಡ ಅದು ಇನ್ನೊಂದು ಕೆಲಸನೂ ಮಾಡುತ್ತೆ. ಅರ್ಥ ಆಯ್ತಾ? ಈಗ ಇನ್ನೊಂದು ಕೆಲಸನೂ ಮಾಡುತ್ತೆ. ಏನು ಕೆಲಸ ಮಾಡುತ್ತೆ ಅದು? ಮಂಗಲದ ಕೆಲಸನೂ ಮಾಡುತ್ತೆ, ವಿಷಯ ನಿರೂಪಣೆ ಕೆಲಸನೂ ಮಾಡ್ತಾ ಇದೆ. ಒಂದಕ್ಕೊಂದೇ ಕೆಲಸ ಅಂತ ನಿಯಮ ಇಲ್ಲ, ಒಂದಕ್ಕೆ ಒಂದೇ ಕೆಲಸ ಅಂತ ನಿಯಮ ಇಲ್ಲ. ಆದ್ದರಿಂದಾಗಿನೇ ಆಚಾರ್ಯ ಸ್ವತಂತ್ರ ಅಸ್ವತಂತ್ರ ಅಂಥೇಳಿ ತತ್ವವಿಭಾಗಕ್ಕೋಸ್ಕರ ಪದ ಉಪಯೋಗಿಸಿದ್ರು ಕೂಡ ಅದು ಯಾವ ಪರ್ಪಸ್ ಸರ್ವ್ ಮಾಡ್ತಾ ಇದೆ? ಮಂಗಲಾಚರಣೆ ಪರ್ಪಸ್ಸು ಸರ್ವ್ ಮಾಡ್ತಾ ಇದೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಹಾಗೆ ಟಿಪ್ಪಣಿಕಾರ ಕ್ಲಾರಿಫೈ ಮಾಡಬೇಕು. ಟಿಪ್ಪಣಿಯಲ್ಲಿ ಬರೀತಾರೆ ಹೇಗೆ ಅಂದರೆ, ಅನ್ಯಾರ್ಥಂ ನಿಯಮಾನಸ್ಯಾಪಿ ಅಂಬಃ ಕುಂಭಾದೇಹೇ ಅನ್ಯೇಷಾಂ ಮಂಗಲ ಸೂಚಕತ್ವ ದರ್ಶನ. ಯಾರದೋ ಮನೆಗೆ ತುಂಬಿದ್ದು ಕೂಡ ಒಯ್ತಿರ್ತಾರೆ, ಇವನ್ನೆಲ್ಲೋ ಪ್ರಯಾಣಕ್ಕೆ ಹೊರಟ ಆ ಕೊಡ ಕಂಡು ಓ ಮಂಗಲ ಮಂಗಲ ಅನ್ಕೊಬಿಟ್ಟು ಇವ್ರು ಇವರಿಗೋಸ್ಕರ ತಂದಿಲ್ಲ. ಅವರು ಎಲ್ಲಿ ತಂದಿದ್ದಾರೆ? ಮನೆ ನೀರಬೇಕು, ಅತ್ತೆ ಬೈತಾಳೆ ತೊಗೊಂಡೋಗ್ತಿರ್ತಾರೆ ಪಾಪ. ಆದ್ರೆ ಇವ್ರು ಓ ಭಾರಿ ಒಳ್ಳೆಯದೇ ಅತ್ತೆ ಹೋಗ್ತಾರೆ, ಅದಲ್ಲ ರೀ ಆ ಪರ್ಪಸ್ ಅಲ್ಲ ಅಂತ ಹೇಳಬಾರ್ದು. ಅದು ಅಷ್ಟೇ ಅಲ್ಲ, ಇವರಿಗೋಸ್ಕರ ತಂದರೆ ಅಲ್ಲ, ಅದು ಇವ್ರಿಗೆ ಮೊದಲೇ ಏರ್ಪಾಟ್ ಮಾಡಿರ್ತಾರೆ ಫಿಕ್ಸಿಂಗ್ ಕೇಸ್ ಇದ್ದಾಗೆ ತೊಗೊಂಡು ಮಾರು ಹೊರಟಿರ್ತೀರಿ ಅಂತ ಹೇಳ್ಬಿಡ್ತಾರೆ. ಅವಾಗ ತಂದುಬಿಟ್ರೆ ಅದು ಮಂಗಲ ಅಲ್ಲ, ಯಾಕೆ ಪ್ಲಾಂಡ್ ಅದು. ಈ ರೀತಿ ಬಂದಾಗ ಇನ್ನೂ ಗ್ರೇಟ್ ಅದು, ಗೊತ್ತಾಯ್ತಾ? ಇನ್ನೊಂದಕ್ಕೋಸ್ಕರ ಪದಾರ್ಥ ಹೊರಟಾಗ ಎಲ್ಲ ಹೊರಟಿದ್ದ ಪಾಪ ನಾರಾಯಣ ಅಂತಿದ್ದೆ, ಯಾರೋ ಮನೆ ಬಿಟ್ಟು ನಾರಾಯಣ ಓ ಎಷ್ಟು ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ಇವನಿಗೋಸ್ಕರ ಸುಮ್ಮನೆ ಅಂತ ಇದ್ದಾರೆ ಅಷ್ಟೇ ಅವರು. ಇನ್ನೊಂದು ಎಲ್ಲ ಮಾತಾಡ್ತಿರ್ತಾರೆ, ಕಾರಿಡಕ್ಕೆ ಹೋಗ್ತಾರೆ, ಬೇಡ ಅಂತ ಯಾರೋ ಮಾತಾಡ್ತಾರೆ, ತರಕಾರಿ ಬೇಡ ಅಂತಿದ್ದಾರೆ ಅವರು. ಬೇಡ ಅಂತ ಇವನಿಗೆ ಓ ಚಕನ ಆಗಲಿಲ್ಲ, ಬೇಡ ಅಂತೇಳಿ ಇಂಡೈರೆಕ್ಟ್ಲಿ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅದೀಗ? ನೀವು ಹೋಗಿ ಬೇಡ ಕೆಲಸ ಆಗೋದಿಲ್ಲ ಅಂತ ಅರ್ಥ. ಇನ್ನೊಂದು ಸರ್ತೆ ಓ ಆಗಲಿ ಆಗಲಿ ಹೋಗ್ತಿರ್ತಾರೆ, ಆಗಲಿ ಆಗಲಿ ಅಂತಿರ್ತಾರೆ, ಆಗುತ್ತೆ ಕೆಲಸ ಅಂತ ಅರ್ಥ. ಇದೆಲ್ಲ ನಡೀತೋ ಇಲ್ಲೋ ಆ ದೃಷ್ಟಿಯಿಂದ ಏನು ಯೋಚನೆಯೇ ಇಲ್ಲ. ಇವತ್ತು ಬೆಲ್ ಹೊಡಿತಾರೆ, ಬೆಲ್ ಹೊಡಿಗೆ ಅನೇಕ ಅರ್ಥಗಳು. ಮನೆ ಒಬ್ಬರಿಗೇನೋ ಕಾಸು ಕೊಡ್ತಿ, ಇದೊಬ್ಬರಿಗೆ ಟೈಮ್ ಕೊಡ್ತಾ ಇರ್ತಾರೆ, ಓ ಟ್ರೈನ್ ಬಂತು, ಅವ್ರು ಟ್ರೈನ್ಗೆ ಹೋಗ್ಲಿಕ್ಕಲ್ಲ ಅವರಿಗೆ 8 ಗಂಟೆ ಟ್ರೈನ್ ಬಂತು 8 ಗಂಟೆ ಆಗಿದೆ ಅಷ್ಟೇ ಅರ್ಥ ಇವರಿಗೆ. ಇವ್ರು ಆಫೀಸ್ಗೆ ಹೋಗ್ಲಿಕ್ಕೆ ಅರ್ಥ ಮಾಡ್ಕೊತಾರೆ, ಅವ್ರು ಟ್ರೈನ್ ಕ್ಯಾಚ್ ಮಾಡೋಕೆ ಅರ್ಥ ಮಾಡ್ಕೊತಾರೆ. ಆದ್ದರಿಂದ ಒಂದೇ ಒಂದು ಕೆಲಸ ವಸ್ತು ಅನೇಕ ಪರ್ಪಸ್ ಸರ್ವ್ ಮಾಡಬಾರ್ದು ಅಂತಿಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಎಜುಕೇಷನ್ ಇವೆಲ್ಲ ಕೂಡ. ಅವಾಗ ಏನಾಗ ಓ ಸರಿ ಆಗಿದ್ರೆ ಇಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ರೆ ಅಪ್ಲೈ ಮಾಡ್ಕೊಳ್ಳೋಕೆ ಬರುತ್ತೆ ಎಲ್ಲರಿಗೂ, ಎಲ್ಲರಿಗೂ ಆಗುತ್ತೆ ಹೇಳಿಲ್ಲ. ಮಂಗಳಾಚರಣೆ ಮಾಡೋರು ಸ್ವಾಗತ ಭಾಷಣಕಾರರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿಲ್ಲ ಈಗ. ಯಾರಿಗೆ ಯಾರಕ್ಕೆ ಎಲ್ಲ ಏನಿಲ್ಲ, ಹಾಗೇನೆ ಬರಿಬೋದು. ಅದು ಯಾರು ಬೇಕಾದ್ರೂ ಹಾಗೆ ಬರಿಬೋದು, ಗೊತ್ತಾಯ್ತು ಈಗ. ಯಾರು ಬೇಕಾದ್ರೂ ಹಾಗೆ ಬರಿಬೋದು. ಗುರುಭವರ ಮೇಲೆ ಹಾಕ್ಬೇಕಾದ್ರೆ ನೆಸಿಟ್ಟು ಮನಸ್ಸನ್ನು ಅಂದ್ಕೊಂಡ್ರೂ ಸಾಕು, ಎದುರು ಮಾಡಿದ್ರು ಸಾಕು, ಈಗ ಬೇಕಾದ ಡೈರೆಕ್ಟ್ ಹೇಳಿದ್ರು ಸಾಕು, ಆ ಪ್ರಸಂಗ ನೋಡ್ಕೊಂಡು ತೀರ್ಮಾನ ಆಗುತ್ತೆ ಯಾವ ರೀತಿ ಮಾಡಬೇಕು ಅಂತ
ಹೇಳಿ.
ಯಾರು ಏನಿಲ್ಲ, ಬರೀ ಮನಸ್ಸನ್ನು ಮಾಡ್ಕೋಬೋದು ಅಂತ ಹೇಳಿದ್ರಲ್ಲ ಈಗ. ಇವು ಗುರು ಮನೆ ಪರೀಕ್ಷೆಯಲ್ಲಿ ನೀವೇ ಕೂತಿದ್ದೀರಿ ಅಂತ ತಿಳ್ಕೊಂಬೋಣ, ಶುರು ಮಾಡ್ತೀರಿ. ನಮಸ್ಕಾರ ನಮಸ್ಕಾರ ಮಾಡ್ತೀರಿ, ಆಗಲಿಲ್ಲ ಅದೀಗ. ಅದೇ ರೀತಿ ಯಾವುದೊಂದು ಆರ್ಟಿಕಲ್ ಬರೀತೀರಿ, ಜಾತ್ರದ ವಿಷಯನೇ. ಇವತ್ತೆಲ್ಲ ಆರ್ಟಿಕಲ್ ಬರಬೇಕಾದ್ರೆ ಹೆಸರು ಬರೀತಾರೆ, ಮುಂದೆ ಬರೀತಾರೆ ಅಷ್ಟೇ. ಈ ಗುರುಭವರ ಯಾರು ಬರೆಯೋದಿಲ್ಲ ಈಗ, ಮನಸ್ಸನ್ನೇ ಮಾಡ್ಕೋಬೇಕು ಅಂತ ಅರ್ಥ. ಅದೇನು ತಪ್ಪಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಅವ್ರು ಭಕ್ತಿ ಮಾತ್ರ ಇರಬೇಕು, ಮಂಗಳಾಚರಣೆ ಮಾಡಬೇಕಷ್ಟೇ. ಆ ಮೋಡ್ ಆಫ್ ಮಂಗಳಾಚರಣೆ ನಿಮಗೆ ಸೇರಿತ್ತು. ಅನ್ಯ ಪರಮಪಿ ತದ್ಭಕ್ತ ಅನುಷ್ಠಿತಂ ಸ್ವಭಾವಾತ್ ಸಂಪಾದಯತ್ತೇವ ಅಖಿಲ ಮಂಗಳಾನೀತಿ ತತ್ರ ತಾವತ್ ತತ್ವ ಸಾಮಾನ್ಯತೋ ಉಭೇಗೇನ ಉದ್ದೇಶಿಸಿ ಮುಗಿದೋಯ್ತು. ಇಷ್ಟು ಹೇಳಿಬಿಟ್ಟು ತತ್ವವನ್ನು ವಿಭಾಗ ಮಾಡ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆಚಾರ್ಯ ಅಂತ. ಇಷ್ಟು ಏನಾಯ್ತು ಈಗ, ಅವತಾರಿಕ ಇಂಟ್ರೊಡಕ್ಷನ್, ಇಷ್ಟೆಲ್ಲ ದೀರ್ಘವಾದ ಇಂಟ್ರೊಡಕ್ಷನ್ ಕೊಟ್ಟರು. ಈ ರೀತಿ ಪ್ರತಿಯೊಂದನ್ನು ಬರಿತಾ ಹೋಗೋದು ಏನಾಗುತ್ತೆ ನನಗೆ, ನಮಗೊಂದು ಗ್ರಂಥ ಟ್ರೈನಪ್ ಮಾಡೋದು ಬೇರೆ, ಕೇಳೋದು ಬೇರೆ. ಪಾಠ ಅಂದ್ರೆ ಏನಾಗುತ್ತೆ, ಅದು ಟ್ರೈನಪ್ ಆಗ್ತಾರೆ. ಪ್ರವಚನದಲ್ಲಿ ಏನಾಗ್ತಾರೆ, ವಿಷಯ ಕಿವಿ ಬೀಳೋದು. ಪ್ರವಚನವಾಗಿ ಯಾತಕ್ಕೆ ಬೇಕು ಅಂದರೆ ಎಂಟ್ರಿ ಸಿಗ್ಲಿಕ್ಕೆ ಪ್ರವಚನ ಬೇಕು, ಆಮೇಲೆ ಡೆಪ್ ಸಿಗ್ಲಿಕ್ಕೆ ಏನು ಬೇಕು ನಮಗೆ, ಪಾಠ ಬೇಕೇ ಬೇಕು. ಅದಕ್ಕೆ ಪಾಠ ಪ್ರವಚನ ಅಂತ ಎರಡು ಹೆಸರಾಗಿ ಮಾಡಿದ್ದಾರೆ ಅಂದರೆ, ಬಿಡುತ್ತಿಗೊಂದು ಬೇಕು, ಡೆಪ್ತಿಗೊಂದು ಬೇಕು. ಪ್ರವಚನದ ಯಾವಾಗಲೂ ಬಿಡುತ್ತು ಜಾಸ್ತಿ ಇರುತ್ತೆ, ಪಾಠದಲ್ಲಿ ಡೆಪ್ತ್ ಜಾಸ್ತಿ ಇರುತ್ತೆ. ಎರಡು ಕಂಬೈನ್ ಆದಾಗ ಏನಾಗುತ್ತಾಗ ಕರೆಕ್ಟಾಗಿ ನೀವೊಂದು 8 ಅಡಿ ಬಾವಿ ತೊಡಬೇಕು, 8 ಅಡಿ ತೊಡಬೇಕು. ಈಗ ನೀವು 1 ಇಂಚ್ ನಿಮ್ಗೆ ಬೇಕಾಗಿದ್ದು 1 ಅಡಿ ನಿಮಗೆ, ಆದರೆ 1 ಅಡಿ ತೆಗಲಿಕ್ಕಾಗಲ್ಲ. ಎಷ್ಟು ಮಾಡ್ತೀರಿ ಈಗ, ಜಾಸ್ತಿ ತೊಗೋತೀರಿ. ಫಿನಿಶ್ ಮಾಡೋಕೆ 1 ಅಡಿ ಇದಾಗುತ್ತೆ. ಆದರೆ ಫಿನಿಶ್ 1 ಅಡಿಗೆ ತೊಗೊಂಡ್ರೆ ಅದರಿಂದ 1/2 ಅಡಿ ಆಗಿಬಿಡುತ್ತೆ ಒಡವತ್ತಿಗೆ. ಗೊತ್ತಾನೆ, ಇವತ್ತು ಸರಿ 1 ಮೀಟ್ರ್ ಬಟ್ಟೆ ಬೇಕು ಅಂಥೇಳಿ ಸರಿ ಬೇಕಾದರೆ 1 ಮೀಟ್ರ್ ಒಂದು ಒಳ್ಳೆ ಕಾಯಿ ಎಷ್ಟು ಕಟ್ಟಾಗುತ್ತೆ ಅಲ್ಲಿ ಮತ್ತೆ. ಆ ತರಹ ಇವತ್ತು ಯಾವಾಗಲೂ ಕೂಡ ಏನು ಮಾಡಬೇಕು, ನಾವಾಗ ಡೆಪ್ತ್ ಬರಬೇಕಾದ್ರೆ ಪಾಠಕ್ಕೆ ಹೋಗಲೇಬೇಕಾಗ್ತದೆ. ಬಿಡುತ್ತು ಬರಬೇಕಾದ್ರೆ ಪ್ರವಚನ ಮಾಡಲೇಬೇಕಾಗುತ್ತೆ. ಸುಮ್ಮನೆ ಇತ್ತೀಚಿಗೆ ಪ್ರವಚನವೇ ಆಗಲ್ಲ, ಎಲ್ಲ ಭಾಳ ಪುಸ್ತಕ ನೋಡಬೇಕು ಅಂತ ಹೇಳ್ತಾರೆ. ಪ್ರವಚನ ಮಾಡಬೇಕಾದ್ರೆ ತುಂಬ ಪುಸ್ತಕ ನೋಡಬೇಕಾಗುತ್ತೆ. ಪಾಠ ಮಾಡಬೇಕಾದ್ರೆ ತುಂಬ ಡೀಪ ಟಿಪ್ಪಣಿ ನೋಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಪಾಠದ ಪರ್ಪಸ್ ಇದೆ. ಇಷ್ಟು ಹೇಳಿ ಸ್ವತಂತ್ರ ಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದನ್ನು ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಉಳಿದವರೆಲ್ಲ ಪುಸ್ತಕ ತಲೆಗೆ ಪ್ರಯತ್ನ ಮಾಡಿ ಮುಂದುವರೆಲ್ಲಕ್ಕೆ ಅನುಕೂಲ. ಈಗ ಟೈಮಿಂಗ್ಸು ಅದು ಡಿಸೈಡ್ ಮಾಡಬೇಕು ಫಸ್ಟ್. ಎಷ್ಟೊತ್ತಿಗೆ ಆಗಬೇಕು ಟೈಮಿಂಗ್ಸ್, ಎಲ್ಲರಿಗೂ ಅನುಕೂಲ ಆಗೋ ಟೈಮಿಂಗ್ಸ್ ಆದರೆ ಇಟ್ಕೊಬೋಣ. 7:30 ಹೇಳಿಬಿಡ್ತೀನಿ ಕೇಳಿ, 7:30, 7:45, 8 ಮೂರು ಚಾಯ್ಸ್ ಇದೆ ಈಗ. ತಿಳಿತಾ ಬೇಡವ, ಒಬ್ಬೊಬ್ಬರೇ ಮಾತಾಡಿ, ಎಲ್ಲ ಒಟ್ಟಿಗೆ ಬೇಡ. ಈಗ ಆ ಕೇಳ್ತಾ ಇರ್ಬೇಕಾದ್ರೆ ಹೇಳ್ತಿರಲ್ಲ, ಮತ್ತೆ ಕೇಳ್ತಿರೋದೇ ಆ ಉದ್ದೇಶಕ್ಕೆ. ಈಗ ನೀವು ಯಾರಿಗೆ ಎಷ್ಟಾಗುತ್ತೆ ಮೆಜಾರಿಟಿ, ನಮ್ದು ಏನಿದೆ ಈಗ ಮೆಜಾರಿಟಿ ಡೆಮಾಕ್ರಸಿ, ಆದ್ದರಿಂದ ಮೆಜಾರಿಟಿ ಯಾರಿಗೆ ಅನುಕೂಲ ಆಗುತ್ತೆ ನೋಡೋಣ. 3 ಅದು ಈಗಲೇ ಬೇಡ, ಹೇಳಿ, ಅವಸರ ಪಡಬೇಡಿ, ಎಲ್ಲದು ಅವಸರ ಪಡಬೇಡಿ. ಫಸ್ಟ್ 3 ಆಪ್ಷನ್ ಇದೆ, 7:30, 7:45, 8 ಅದರಲ್ಲಿ ಫಸ್ಟ್ 7:30 ಒಬ್ಬರು ಕೈ ಎತ್ತಿ, ಒಂದು ಕೈ ಎತ್ತಿ, ಒಂದು 2 ಕೈ ಎತ್ತಬಾರ್ದು. ಎಷ್ಟು 7:30 ಎಷ್ಟೀಗ, ಹಾಂ ಕೌಂಟ್ ಹೆಡ್ ಕೌಂಟ್ ಮಾಡಿರಿ ಎಷ್ಟಾಯ್ತು, 5 ಎಷ್ಟು ಜನ, 6 ಜನ ಗೊತ್ತಾಯ್ತಾ. 7:30 ಎತ್ತಿ, ಈಗ ಎಷ್ಟಾಯ್ತು, ಈಗ 2 ಕೈ ಎತ್ತಿರಲ್ಲ, ಅವ್ರ ಕೈ ಸೇರಿ ಎತ್ತಿಬಿಡೋದು, ಗೊತ್ತಿರೋದು ಎಷ್ಟಾಯ್ತು. ಅದು ಅಷ್ಟೇ ಹೆಚ್ಚು ಕಡಿಮೆ, ಅಂತ ಜಾಸ್ತಿ ಏನಿಲ್ಲ. ಹಾಂ, ಅವ 8 ಸೇರಿಸಿಬಿಟ್ರೆ ಹೆಚ್ಚಿಗೆ ಎಲ್ಲ ಕೈ ಎತ್ತಿಬಿಟ್ಟು, ಕೈ ಎತ್ತದೆ ಅಂದರೆ ಹೋಗೋದು ತರ್ತ ಇರ್ತದೆ. ಕೈ ಎತ್ತು, ಕೈ ಎತ್ತಿಬಿಟ್ರೆ ಟಾಟ ಜಾಸ್ತಿ ಇರ್ತದೆ. ಈ ಬಾಣ ಕೆಲಸ ಮಾಡಿ, ಎಸ್ ಎಸ್. ಈಗ ಎಲ್ಲರಿಗೂ ಸೊಲ್ಯೂಷನ್ ಏನಂದ್ರೆ, 8 ಶುರು ಮಾಡೋಣ. ಹುಡುಗರು ಏನ್ ಮಾಡೋಕ್ ಆಫೀಸ್ಗೆ ಹೋಗೋಣ, ತತ್ವ ಸಂಖ್ಯಾ ನಾವೆಲ್ಲ ಡೈಲಿ ರೆಗ್ಯುಲರ್ ಒಂದು ಕೆಲಸ ಇರುತ್ತೆ, ಅದನ್ನ ಕೇಳ್ಕೊಬಿಟ್ಟು ಹೋಗ್ಬಿಡ್ಬೋದು ಅವ್ರು ಹೋಗೋದಕ್ಕೆ. ಆಮೇಲೆ ಭಾಗವತ್ ಸಾರದ ಮುಂದಿನ ಗಂಟ ಇರುತ್ತಲ್ಲ, ಟೈಮ್ ಇದ್ದವ್ರು ಪೂರ್ತಿ ಕೊಡ್ಬೋದು. 8-9 ಇರುತ್ತಲ್ಲ, ಅದೇ ಹೇಳಿದ್ದು ಅದೇ. ಆದ್ರಿಂದ 7:30 to 8:00 ಹೋಗೋರು ಹೋಗ್ಬಿಡ್ಬೋದು. 8 ಶುರು ಮಾಡಿ, 8:00 to 8:00 ಹೋಗ್ಬೋದು. 9:00 ಬೇಕಾದ್ರೆ ಇರ್ಬೋದು, ಚಾಯ್ಸ್ ಅದು. ಸಂಡೇಸ್ ಎಲ್ಲ ಫುಲ್ ಇರ್ಬೋದು, ಆ ಥರ ಮಾಡ್ಕೊಳ್ಳಿ. ಕರೆಕ್ಟ್ 8 ಶುರು ಮಾಡಿ, ಫಸ್ಟ್ ತತ್ವಸಂಖ್ಯಾನೇ ಹೊಸ ಗ್ರಂಥ ರೆಗ್ಯುಲರ್ ಬರೋ ಅದೊಂದು ಗ್ರಂಥ ಕಂಟಿನ್ಯೂಸ್ ನಡೀತಾ ಇದೆ ಹೊಸಬರು, ಅದು ಕೇಳ್ಕೊಂಬಿಟ್ಟು ಹೊರಟು ಬಿಡ್ಬೋದು. ಸಂಡೇ ಸಲ ಹೆಚ್ಚೇಳೋದು ಹೊಸಬರಿಗೆ ಏನು ಮಾಡೋ ಸರ್, ರಜೆ ದಿವಸ ಅವ್ರು ಹೇಳ್ಬಿಟ್ರೆ ಮೊದಲೇನೆ ಅವತ್ತಾಗ ಫುಲ್ ಅದನ್ನೇ ಹೇಳ್ಬಿಡ್ಬೋದು, ಫುಲ್ ಒಂದು ಗಂಟೆನೇ ಆಗಿಬಿಡತ್ತೆ ಅವರಿಗೆ, ಅವು ಸಾಗುತ್ತೆ ಗ್ರಂಥಗಳು ಸಾಗುತ್ತೆ. ಈ ಸತ್ತು 12 ವರ್ಷ ಮಾಡೋದು ಬೇಡ, ಆದಷ್ಟು ಬೇಗ ಮುಗಿಸೋಣ. 5-6 ವರ್ಷಕ್ಕೆ ಮುಗಿಸೋ ರೀತಿ ಮಾಡೋಂತೆ, ಕಂಟಿನ್ಯೂಸ್ ಮಾಡಿ ಏನಾಗುತ್ತೆ ಬೇಗ ಮುಗಿಯುತ್ತೆ. ಆ ರೀತಿ ಮುಗಿಸಿದ ಸ್ವರೂಪ ಇಲ್ಲ ಗ್ರಂಥಗಳು, ಚಿಕ್ಕ ಚಿಕ್ಕ ಗ್ರಂಥಾಲಯ ವಿಚ್ ಟೀಕಾನೆ ಮಾಡೋದು, ಚಿಕ್ಕ ಚಿಕ್ಕ ಗ್ರಂಥ ಯಾಕಂದ್ರೆ ಸರಿಯಾಗಿ ಬಿಸಿ ಎಂಟ್ರಿ ಸಿಗುತ್ತೆ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಮೂಲ ಅಲ್ಲಲ್ಲಿ ಟಿಪ್ಪಣಿ ಇಟ್ಕೊಂಡು, ಸ್ವಲ್ಪ ಭಾಷ್ಯ ಅಂತ ಬೇಕೇ ಸರ್ವಮೂಲ ಭಾಷೆ ಆಗಲೇಬೇಕು, ಅಲ್ಲಲ್ಲಿ ಮಾತ್ರ ಟಿಪ್ಪಣಿ ಓದಿಬಿಟ್ರೆ ಆ 5-6 ವರ್ಷ ಕೂಸಿಬಿಡ್ಬೋದು. ಆ ರೀತಿ ಪ್ಲಾನ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಕರೆಕ್ಟ್ ಕರೆಕ್ಟಾಗಿ ಶಾರ್ಪ್ ಎಂಟಕ್ಕೆ ಶುರು ಮಾಡಿ, ಗೊತ್ತಾಯ್ತು, ಲೇಟ್ ಮಾಡೋದ್ಬೇಡ. ಕರೆಕ್ಟ್ 8 ಶುರು ಮಾಡಿಬಿಟ್ರೆ ಅಲ್ಲಿಂದ ನಾವು 8:30 ಇಟ್ಕೊಂಬೇಡ, ಮುಂದೆ ಕೂಡೋರು ಕೊಡ್ಬೋದು, ಹೋಗೋರು ಹೋಗ್ಬೋದು. ಅಂಥವ್ರು ಆದಷ್ಟು ಈ ಕಡೆ ಕೂತ್ಕೊಂಡ್ಬಿಡಿ, ಒಂದು ಕಡೆಗೆ ಬೇಗ ಹೋಗ್ರಿ, ಈ ಕಡೆ ಕೂತ್ಕೊಂಡ್ಬಿಟ್ರೆ ತಕ್ಷಣ ಎದ್ದು ಹೋಗ್ಬಿಡ್ಬೋದು. ಟೈಮ್ ಹೊಡಿಯುತ್ತೆ ಅವ್ರಿಗೆ. ಸರಿ ಅಷ್ಟು ಮಾಡಿ, ಸದ್ಯಕ್ಕೆ ಅಷ್ಟೇ ಇರಲಿ, ಮತ್ತೆ ಪ್ರಸಂಗ ನೋಡ್ಕೊಂಡು ಚೇಂಜ್ ಮಾಡ. ಈಗ ಸತ್ಯ ಸಂಖ್ಯಾನ ಟೀಕೆ ನಾಳೆಯಿಂದ ಪುಸ್ತಕ ತಂದುಬಿಟ್ರೆ ನೀವು ನೋಡ್ಕೋತಾ ಒಂದಷ್ಟು ಕೂಡ ಚೆನ್ನಾಗಿ ಕ್ಲಿಯರ್ ಅರ್ಥ ಆಗುತ್ತೆ. ಅಭ್ಯಾಸ ಮಾಡಿ. ಈಗ ಭಾಗವತ ಸಾರೋದ್ಧಾರ, ಭಾಗವತ ಸಾರೋದ್ಧಾರ ಶುರು ಮಾಡಿರೋದು ವಿಷ್ಣು ತೀರ್ಥ, ಅದನ್ನ ಮಾಡಿ ಅದಕ್ಕೆ ಒಂದ್ಸತ್ ಮಾಡಂತೆ ಅವಳು.